ನಾನು ಸುಖಿ ಅಂತ ನಮಗೆ ಅನಿಸಿಲ್ಲ ಅಂತ ಕೇಳಿದರೆ ಇರಬಹುದು. ನೋನು ಅಹಂ ದುಃಖಿ, ನಾನು ದುಃಖ ಹೊಂದಿದವನು, ರಾಗದ್ವೇಷಾದಿ ದೋಷ ವಾಮಶ್ಚ, ರಾಗದ್ವೇಷಾದಿ ದೋಷಗಳನ್ನು ಹೊಂದಿದವನು ಅಂತ ಪ್ರಶ್ನೆ ಇವೆಲ್ಲ ಏನು ಹೇಳಿದಿರಿ ನೀವು? ಬ್ರಹ್ಮರೂಪ ವಿಪರ್ಯೇಣ ಆತ್ಮನಿಯೋ ಅನುಭವ, ಬ್ರಹ್ಮನಿಂದ ವಿರುದ್ಧವಾದಂತಹ ಗುಣಗಳ ಮೇಲಿದ ಅನುಭವ ಬಂತಲ್ಲ, ಇದು ವಿರುದ್ಧ ಅಂತ ಹೇಳ್ತೀರಲ್ಲ, ಏನು ಯೋಚನೆ ಮಾಡಬೇಡಿ. ಏನಿದು? ಭ್ರಮ ಏವ, ಭ್ರಮೆ ಅಷ್ಟೇ, ಇದು ಭ್ರಮೆ. ಆದ್ದರಿಂದ ಏನಾಯಿತು? ಅನುಭವ ಭ್ರಮೆ ಅಂತಾರೆ. ಇದು ಭಾರಿ ತಮಾಷೆ. ಅನುಭವನೇ ಭ್ರಮೆ ಆದರೆ ಭ್ರಮ ಯಾವುದಾಗಿದೆ? ಎಲ್ಲದನ್ನು ಫೈನಲ್ ಡಿಸೈಡ್ ಮಾಡೋದು ಯಾವುದು? ಅನುಭವ. ಅನುಭವನೇ ಭ್ರಮೆ ಅಂತಾದರೆ ಭ್ರಮೆ ಯಾವುದಾಗತ್ತೆ? ಅತಸ್ತದ ಅನಗತೋ ಭೇದ ಭೇದಾನುಭವೋಪಿ ತಥಾ, ಅತಃ ಕಥಂ ತದ್ ವಿರೋಧ ಕ್ಷತಿ ಮಾವಹತಿ ಇತ್ಯತ ಆಹ. ಅಂದಮೇಲೆ ಅದರ ವಿರೋಧ ಹೇಗೆ ನಮಗೆ ಕ್ಷತಿ, ನಮ್ಮ ಪಕ್ಷಕ್ಕೆ ನಾಶ ಹೇಗೆ ಉಂಟು ಮಾಡುತ್ತೆ? ಅಭೇದ ಪಕ್ಷ ಕ್ಷತಿ ಇಲ್ಲ, ಭೇದ ಪಕ್ಷಕ್ಕೆ ಕ್ಷತಿ ಅಂತ ಹೇಳಿದ. ಅದು ಉತ್ತರ ಕೊಡ್ತಾರೆ. ನಚ ಮಿಥ್ಯಾನುಭವೋ ಎಂ ತದ್ ವಿಪರೀತ ಪ್ರಮಾಣಾಭಾವ. ಈ ಅನುಭವ, ಅಹಂ ಸುಖಿ, ಅಹಂ ದುಃಖಿ, ಅಹಂ ದೋಷಿ ಅಂತಕ್ಕಂಥ ಅನುಭವ ಏನಲ್ಲ ಇದು? ಮಿಥ್ಯಾನುಭವ ಅಲ್ಲ, ಮಿಥ್ಯಾನುಭವ ಅಲ್ಲ. ಯಾತಕ್ಕೆ ತದ್ ವಿಪರೀತ ಪ್ರಮಾಣಾಭಾವ, ಅದು ವಿರುದ್ಧವಾದ ಪ್ರಮಾಣ ಸಿಕ್ಕರೆ ಒಪ್ಕೊಳ್ಬಹುದು. ಉದಾಹರಣೆಗೆ ಅದು ಶಕ್ತಿ ರಜಿತ ಅಂತ ತಿಳ್ಕೊಂಡಿದ್ದ, ಆಮೇಲೆ ವಿರುದ್ಧ ಪ್ರಮಾಣ ಸಿಗ್ತವೆ, ರಜತ ಅಲ್ಲ ಅಂತ ಸಿಗ್ತ, ಅವಾಗ ಏನಾಯ್ತು? ಬಾಧಕ ಬರ್ತದೆ. ಇಲ್ಲಿ ಬಾಧಕ ಇದೆ ಇದಕ್ಕೀಗ, ಇದು ಬಾಧಕನೇ ಇಲ್ಲ. ಯಾವ ಅನುಭವಕ್ಕೆ? ಅಹಂ ದುಃಖಿ, ನಾಹಂ ಸರ್ವಜ್ಞ ಇತ್ಯಾದಿ ಅನುಭವ ಬಾಧಕ ಇಲ್ಲ. ಆದ್ರಿಂದ ಅದು ಯಾವಾಗ ನೆನ್ಪಿಟ್ಟುಕೊಂಡಿರ್ಬೇಕು, ಯಾವ ಮಿಥ್ಯಾ ಅಂತ ಯಾವಾಗ ಹೇಳ್ತೇವೆ, ಏನು ಹೇಳಕ್ಕೆ ತೋರಿಸ್ಬೇಕು, ಅವಲ್ಲಿ ಬಾಧಕ ತೋರಿಸ್ಬೇಕು. ಬಾಧಕ ತೋರಿಸ್ತೇವೆ ಮಿಥ್ಯಾ ಅಂತ ಹೇಳಬಾರ್ದು. ಇದು ಇಂಪಾರ್ಟೆಂಟ್, ಇದಕ್ಕೆಲ್ಲ ಪ್ರಿನ್ಸಿಪಲ್ಸ್ ಇವೆಲ್ಲ. ಯಾವ್ದು ಮಿಥ್ಯಾ ಅಂತ ಹೇಳಬೇಕಾದ್ರೆ ಬಾಧಕತ್ವ ನೋಡಿ ಹೇಳಿದ್ದು ಸುಳ್ಳು. ಯಾಕೆ ನೋಡಿ, ಇಲ್ಲಿದೆ ನಾಡಿದ ಪರೀಕ್ಷೆ ಅಂತ ಹೇಳಿದೆ ನೋಡಿ, ಇಲ್ಲಿ ನಾಳೆ ಇದ್ದಿದೆ. ಓ ಹಾಗಿದೆ ಸರಿ, ಬಾಧಕ ಸುಮ್ಮನೆ ತಪ್ಪಂದ್ರೆ ತಪ್ಪಾಗತ್ತೆ, ನೀನು ಹೇಳಿದ್ದು ತಪ್ಪಂತ, ನಾವು ಕಾರಣ ಕೊಡದೆ ಒಬ್ಬನ ತಪ್ಪು ಅಂದರೆ ಕಾರಣಗಳು ತಪ್ಪು ಅಂತ. ಇದು ಅರ್ಥ ಮಾಡ್ಕೋಬೇಕು. ಯಾವಾಗಲೂ ಕೆಲವು ಪ್ರಿನ್ಸಿಪಲ್ಸ್ ಅರ್ಥ ಮಾಡಿಕೊಂಡ್ರೆ ವಾದ ಮಾಡೋ ಸುಲಭ ಆಗುತ್ತೆ. ಭ್ರಮೆ ಅಂತೇಳಿದ್ರೆ ಬಾಧಕ ತೋರಿಸ್ಬೇಕು ಮತ್ತು ಅಧಿಷ್ಠಾನವನ್ನು ತೋರಿಸ್ಬೇಕು. ಎಲ್ಲೋ ಭ್ರಮೆ ಅಂದರೆ ಅರ್ಥ ಇಲ್ಲ. ಶುಕ್ತಿಯನ್ನು ನೋಡಿ ಭ್ರಮೆ ಅಂತ ಹೇಳಿ ರಜಿತ ಅಂತ ತಿಳ್ಕೊಂಡ್ರೆ ಅದು ಭ್ರಮೆ. ರೈತನ ತಿಳ್ಕೊಂಡ್ರೆ ಭ್ರಮೆಯಲ್ಲ. ಅದು ಕೇಳಿದ್ರಾಗಲೇ ಯಾವಾಗ ನಾಪಿ ದರವಧಿಕೋ ಬಾಧ, ಶಕ್ತಿ ಅಧಿಷ್ಠಾನ. ಅಲ್ಲಿ ಏನು ಬಂತು? ರಜಿತಾಂತ ಜ್ಞಾನ ಬಂತು. ಅಂದರೆ ಬರೀ ಇಲ್ಲಿ ರಜಿತಾಂತ ಜ್ಞಾನ ಬರಲ್ಲ ನಮಗೆ, ಶಕ್ತಿಯಲ್ಲಿ ನೋಡಿ ರಜಿತಾಂತ ಬರೋದು. ಆ ಪುರೋಹಿತ ಅದು ಯಾವುದು? ಅಧಿಷ್ಠಾನ ಅಂತಾರೆ. ಯಾವುದರಲ್ಲಿ ಭ್ರಮೆ ಬಂತು ನಮಗೆ ಅಧಿಷ್ಠಾನ, ಅದು ಯಾವುದನ್ನು ನೆನಪು ಮಾಡ್ಕೊಂಡು ಅದು ಪ್ರಧಾನ. ಗೊತ್ತಾಯ್ತಾ? ಅವೆರಡು ಇಲ್ಲದೆ ಹೋದ್ರೆ ಭ್ರಮೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಗೊತ್ತಾಗೋದು ಬಾಧಕ ಜ್ಞಾನ ಬಂದ ಮಾತ್ರ. ಇವೆಲ್ಲ ಹೇಳಿದ್ದಲ್ಲ ಮೊದಲಂತೆ, ಮಗ್ಗೆ ಹೇಗೋ ಹಾಕಾಗ ಸರಿಯಾಗಿ ಗೊತ್ತಿರಬೇಕು, ತಕ್ಷಣ ಉತ್ತರ ಗೊತ್ತಾಗುತ್ತೆ. ನೀವು ಬಾಧಕ ತೋರಿಸಿ, ಇದಕ್ಕೆ ಮಿಥ್ಯ ಅಲ್ಲೇ ಅನುಭವ ಬಂದಿತ್ತಪ್ಪ, ಮಿಥ್ಯ ಅನುಭವ ಆಯಿತು, ಸರಿಯಿದೆ. ಇಲ್ಲೆಲ್ಲಿದೆ ಬಾಧಕ? ಎಲ್ಲಿದೆ ಇದಕ್ಕೆ? ತದ್ ವಿಪರೀತ ಪ್ರಮಾಣಾಭಾವ. ಬಾಧಕ ಯಾವಾಗಲೂ ಹೇಗಿರಬೇಕು ಅಂದರೆ, ಏನಿದೆ ಅಂತ ಹೇಳಿದ್ರು ಅದಿಲ್ಲ ಅಂತ ಹೇಳೋ ಬಾಧಕ ಕೊಡಬೇಕು. ಇದು ಕಪ್ಪು ಅಂದರೆ ಅಲ್ಲ ಬಿಳಿ, ಬಿಳಿ ಅಂದರೆ ಬಿಳಿ ಅಲ್ಲ ಕಪ್ಪು, ಅದೇನು ಅದು ಅಲ್ಲ ಅಂತ ಹೇಳಿ ಇನ್ನೊಂದು ಹೇಳಬೇಕು. ಅದಕ್ಕೆ ವಿಪರೀತ ಪ್ರಮಾಣ, ವಿಪರೀತ ಆದರೆ ವಿರುದ್ಧ. ವಿರುದ್ಧ ಪ್ರಮಾಣ ಎಲ್ಲಿದೆ ಅದಕ್ಕೆ? ನಚಾತ್ರ ಬಾಧೆ ಆಚಾರವಾದ ಎಷ್ಟು ಸೆಂಪಲ್ ಇರುತ್ತೆ, ಎಷ್ಟು ಎಫೆಕ್ಟಿವ್ ಇರುತ್ತೆ ಸೂತ್ರಗಳವೆಲ್ಲ ಕೂಡ. ಒಂದೇ ಮಾತಲ್ಲಿ ಉತ್ತರ, ಬಹಳ ದೊಡ್ಡ ವಾಕ್ಯಗಳಲ್ಲ, ಬಹಳ ಸರಳವಾದ ವಾಕ್ಯಗಳು, ಆದರೆ ಉತ್ತರ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿ ನಚ ಮಿಥ್ಯಾನುಭವೋ ಎಂ ತದ್ ವಿಪರೀತ ಪ್ರಮಾಣಾಭಾವ. ನಾನು ದುಃಖಾಧಿಕಂ ಅಂತಃಕರಣ ಧರ್ಮ ಏವ ಅವನ ಮಾತು. ದ್ವಾದಕ ಪ್ರತ್ಯಯಾಧೀನಂ ಮೇ ಜ್ಞಾನಾಂ ಭ್ರಮತ್ವ ಕಲ್ಪನಂ, ಎಲ್ಲ ಕೋಟಬಲ್ ಲೈನ್ಸ್ ಇವೆಲ್ಲ. ಬಾಧಕ ಪ್ರತ್ಯಯಾಧೀನಂ ಹಿ ಜ್ಞಾನಾಂ ಭ್ರಮತ್ವ ಕಲ್ಪನಂ. ಯಾವುದೇ ಒಂದು ಜ್ಞಾನಕ್ಕೆ ಭ್ರಮ ಅಂತ ಹೇಳಬೇಕಾದ್ರೆ ಬಾಧಕ ಪ್ರತ್ಯಯಾಧೀನಂ, ಬಾಧಕ ಜ್ಞಾನವನ್ನು ತೋರಿಸಿ ಹೇಳಬೇಕು ಹೊರತು ಹಾಗೆ ಹೇಳಬಾರದು. ನಚಾತ್ರ ಬಾಧಕ ಪ್ರತ್ಯಯೋ ಅಸ್ತಿ, ಇಲ್ಲಿ ಬಾಧಕ ಜ್ಞಾನ ಯಾವುದಿದೆ? ಅಹಂ ದುಃಖಿ ಇತ್ಯಾದಿ ಮಾತಿಗೆ ಎಂದು ಎಂದೋ ರೋಗ ಬಂದ, ಆಸ್ಪತ್ರೆ ಸೇರಿದ, ಹೊರಗೆ ಬಂದ, ಹೇಗಿದ್ದೀರಿ ಅಂದ, ಚೆನ್ನಾಗಿದ್ದೀರಿ, ಎಷ್ಟು ಯೋ ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತ ಅಂತ ಹೇಳಿದ. ಆ ಮೊದಲು ಕಷ್ಟಪಟ್ಟು ನೆನಪಿ ಬರುತ್ತೆ ಅವ್ರಿಗೆ, ಅನುಭವಕ್ಕೆ ಬರುತ್ತೆ. ಅಬ್ಬ, ಆ ಹಿಂಸೆ ಹೇಳಕ್ ಬೇಡ, ನಮ್ಮ ಶತ್ರುಗಳಿಗೂ ಬೇಡ, ಹೀಗೆಲ್ಲ ಮಾತಾಡ್ತಾರೆ, ನಮ್ಮ ಶತ್ರುಗಳಿಗೂ ಅಷ್ಟು ದುಃಖ ಆಗೋದು ಬೇಡ. ಈ ದುಃಖ ಇಲ್ಲ ಅವನಿಗೆ, ಹಿಂದಿನ ದುಃಖ ಭ್ರಾಂತಿ ಅಂತ ಅನಿಸಿಲ್ಲ. ಏನಿಸಿದೆ ಅವನಿಗೆ? ಅದು ಸತ್ಯ, ಅದು ಸತ್ಯ, ಅದಕ್ಕೆ ಔಷಧಿ ತೊಗೊಂಡೆ ವಾಸಿ ಆಯಿತು ಅಂತೇಳಿ ಅವರು ಅದು ಬಂದಿದ್ದು ಸುಳ್ಳು ಅಂತ ಹೇಳೋದಿಲ್ಲ. ಅವರು ಒಂದು ಸತ್ತು ಅನುಭವಕ್ಕೆ ಬಂದ ವಿಚಾರವನ್ನು ಅವನಿಂದು ಕೂಡ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ನಾನು ದುಃಖಾಧಿಕಮ್ಮ ಅಂತಃಕರಣ ಧರ್ಮ ಏವ, ಅಲ್ರಿ ದುಃಖಾದಿಗಳು ಜೀವನಿಗಿಲ್ಲ, ಅಂತಃಕರಣ ಮನಸ್ಸಿನ ಧರ್ಮಗಳಷ್ಟೇನೆ. ಅಂದಮೇಲೆ ಭ್ರಮೆ ಆಯ್ತಲ್ಲ ಇದು. ತಚ್ಚ ಸನ್ನಿಧಾನಾತ್ ಜಪಾಕುಸುಮಾಧಿಗತಂ ಲೌಹಿತ್ಯಂ ಸ್ಫಟಿಕೇವ ಆತ್ಮನಿ ಭ್ರಾಂತ್ಯ ಪ್ರತಿಭಾಸತೆ ಇತಿ ಅಸ್ಮಾಭಿರಪಿ ಅಂಗೀಕ್ರಿಯತೆಯೇವ. ಒಂದು ಸೂಕ್ಷ್ಮ ವಿಚಾರ ಇದೆ. ಏನು ಹೇಳಿದೆ? ನಾನು ದುಃಖಿ ಅಂತ ತಿಳ್ಕೊಂಡು, ಅಲ್ಲಿ ಬಹಳ ಅಪೂರ್ವವಾದ ಒಂದು ಮಾತಿದೆ. ದುಃಖ ಜೀವನ ಸ್ವರೂಪದಲ್ಲಿದೆಯೋ ಅಂತ ಪ್ರಶ್ನೆ. ಈಗ ದುಃಖದ ಸ್ವರೂಪ ಜೀವನ ಸ್ವರೂಪ ಸಜ್ಜೀವನ ಸ್ವರೂಪದಲ್ಲಿ ದುಃಖ ಇದೆಯಾ? ಅದು ಇಲ್ಲ ಅಂತ ಹೇಳ್ತಾರೆ. ಬಲಂ ಆನಂದ ಓಜಶ್ಚ ಸಹೋ ಜ್ಞಾನ ಮನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವೆಜ್ಜಂತೆ ಪರಮಾದ್ವಿಭೋಹ. ಅವೆಲ್ಲ ಜೀವನ ಸ್ವರೂಪದಲ್ಲಿ ಜ್ಞಾನಾನಂದಾದಿಗಳೇ ಇದೆ, ಅದು ದುಃಖ ಇಲ್ಲವೇ ಇಲ್ಲ ಸ್ವರೂಪದಲ್ಲಿ. ನಿಮಗೆ ನೀವು ಒಪ್ಕೊಂಡಿದ್ದೀರಿ ಸರ್ ದುಃಖ ಇಲ್ಲ ಅಂತ. ಅನುಭವ ಬರುತ್ತೆ ನಮಗೀಗ ದುಃಖ ಇಲ್ಲ ಅಂತ ನೀವು ಹೇಳಿದ್ದೀರಿ. ನಮ್ಮ ಪ್ರಕಾರ ದುಃಖಾನುಭವ ಭ್ರಮೆನೆ ಗೊತ್ತಾಯ್ತಾ. ಎಮ್ಮಿನ ವ್ಯಥೆಯಂತೆ ಇದೆ ಹೇಳಿಲ್ಲ, ಎಮ್ಮಿತ ವ್ಯಥೆಯಂತೆ ಇದೆ ಹೇಳಬೇಕಾದ್ರೆ ಪುರುಷಂ ಪುರುಷ ಋಷಭ ಸಮ ದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ ಮಾತ್ರಾ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಠ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾಮ ಸ್ಥಿತಿಷ್ಠಸ್ವ ಭಾರತ. ಇಲ್ಲೆಲ್ಲ ಏನು ಸ್ಪಷ್ಟವಾಗಿ ಏನಿದೆ ಅದು ಜೀವನ ಧರ್ಮಗಳಲ್ಲ, ಅದೆಲ್ಲ ಮನಸ್ಸಿನೂ ಅಷ್ಟೇ. ನಾವೇನು ತಿಳ್ಕೊಂಡಿವೀಗ ಮನಸ್ಸಿಗೆ ದುಃಖ ಆಯ್ತು ನನಗೆ ದುಃಖ ಅಂತ ತಿಳ್ಕೊಂಡ್ಬಿಡ್ತೀವಿ. ಅದು ದೃಷ್ಟಾಂತ ಏನು ಅಂದರೆ ಸನ್ನಿಧಾನ ಕ್ಲೋಸ್ ಇರೋದ್ರಿಂದ ಕ್ಲೋಸ್ ಇರೋದು ಏನು ತಿಳ್ಕೊಂಡ್ಬಿಟ್ಟಿದ್ದೆ ನಾವೀಗ ನಮ್ಮದೊಂದು ತಿಳ್ಕೊಂಡ್ಬಿಟ್ಟಿವಿ. ಹೇಗೆ ಸುಖ ಕಾಣಿಸಲ್ಲ, ಸ್ವರೂಪದ ಸುಖ ಕಾಣ್ತಾ ಇಲ್ಲ, ಸ್ವರೂಪದ ಜ್ಞಾನ ಹೊರ ಬರ್ತಾ ಇಲ್ಲ. ಹೇಗೆ ಅಂದರೆ ಸನ್ನಿಧಾನ ಅಂದರೆ ಕ್ಲೋಸ್ನೆಸ್. ಯಾವುದು ಜಪ ಕುಸುಮಾದಿಗತಂ ಲೌಹಿತ್ಯ, ಜಪ ಕುಸುಮ ಅಂದರೆ ದಾಸವಾಳದ ಹೂವು, ಅದರಲ್ಲಿ ಅದಕ್ಕೆ ಕೆಂಪಿದೆ, ಯಾವ ಕೆಂಪಿರೋ ದಾಸವಾಳದ ಹೂವು. ಆದರೆ ಸ್ಫಟಿಕೆ ಸ್ಫಟಿಕವಾಡಿ ಪಕ್ಕದಲ್ಲಿ ಪಕ್ಕದಲ್ಲಿದ್ದರೆ ಸ್ಫಟಿಕವಾಡಿದ್ರೆ ಕೆಂಪಾಗಿ ಕಾಣಿಸ್ತಾ ಇದೆ. ಅದು ಕೆಂಪಿರೋದು ಇದು ಕೆಂಪು ಕಾಣೋದು ಅಲ್ಲಿ, ಯಾತಕ್ಕೆ ಸನ್ನಿಧಾನ. ಮನಸ್ಸಲ್ಲಿ ದುಃಖ ಇದ್ದರೆ ನಮಗೆ ದುಃಖ ಅಂತ ಯಾತಕ್ಕೆ ಕಲಿಸುತ್ತೆ ಅಂದರೆ ಬಿಕಾಸ್ ಆಫ್ ದಿ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ಮೈಂಡ್ ಅಂತ ಯಾಕಂದ ಅದು ಅಂತ ನಾವು ಒಪ್ಕೊಂಡಿದ್ದೇವೆ ಇದನ್ನು. ಇವ ಆತ್ಮನಿ ಭ್ರಾಂತ್ಯ ಪ್ರತಿಭಾಸತೆ ಇದೆ ಅಸ್ಮಾಭಿರಪಿ ಅಂಗೀಕ್ರಿಯತೆ ಇವ. ಸೊ ಅವನು ಸರಿ ಹೇಳಿದಾಗಾಯ್ತಲ್ಲ, ಈಗ ಅವನು ಹೇಳಿದ್ರೆ ನಾವು ಹೇಳಿದ ಒಂದೇ ಆಯ್ತಲ್ಲ ಅಂತ ಕೇಳಿದರೆ ತತ್ ಕಥಮುಚ್ಚತೆ ನಚ ಮಿಥ್ಯಾನುಭವೋ ಎಮ್ಮಿತಿ. ಮಿಥ್ಯಾನುಭವ ಅಂತ ಆಯ್ತಲ್ಲ, ಹೇಗಲ್ಲ ಅಂತೀರಿ ನೀವು ಉಚ್ಚತೆ. ಇದನ್ನೆಲ್ಲ ಕ್ಲಿಯರಿಫೈ ಮಾಡ್ತೀವಿ, ಎಲ್ಲ ಸರಿಯಾಗಿ ತಿಳ್ಕೊಂಡಿರ್ಬೇಕಿದ್ರೆ. ದುಃಖಾಧಿಕಂ ಅಂತಃಕರಣ ಪರಿಣಾಮ ಏವಾ, ದುಃಖಾದಿಗಳು ಅಂತಃಕರಣ ಪರಿಣಾಮನೇ ಹೌದು ಹೌದು. ತಸ್ಯ ಆತ್ಮ ಸಮವೇ ತತ್ವ ಪ್ರತಿಭಾಸೋ ಭ್ರಮ, ಅದು ಜೀವನಿಗೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಳ್ಳೋದು ಭ್ರಮೆನೇ. ಏತಸ್ಸರ್ವ ಮನ ಏವೇತಿ ಶ್ರುತೇಹೇ, ಮನ ಶ್ರುತಿ ಹೇಳಿಬಿಟ್ಟಿದೆ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋಹೋ ಪುರಾಣ ವಾಕ್ಯ. ಈ ಸರ್ವಂ ಮನಃ ಅಂಬೋದು ಸ್ಮೃತಿ ವಾಕ್ಯ, ಅದನ್ನು ಉತ್ತರೇದ ಆತ್ಮನಾತ್ಮನ ಬಂದಿರೋ ವಿಚಾರ. ದುಃಖಾದಿ ಸ್ವರೂಪಂ ಆತ್ಮನಃ ತತ್ ಸ್ವಾಮಿತ್ವ ತದನುಭವ ತನ್ನಿಮಿತ್ತ ನಿಜೋಚ್ಚತಾ ಲಕ್ಷಣ ವಿಕ್ರಿಯಾ ಚ ಸತ್ಯೈವ ಬಾಧಕಾಭಾವ. ವೆರಿ ಇಂಪಾರ್ಟೆಂಟ್. ನಾವು ಭ್ರಮೆ ಅಂತ ಹೇಳೋದು ಬೇರೆ, ನೀವು ಭ್ರಮೆ ಅಂತ ಹೇಳೋದು ಬೇರೆ. ನಾವು ಹೇಳ್ತಿರೋದೇನೀಗ, ನೀನು ದುಃಖನೇ ಇಲ್ಲ ಅಂತ ಹೇಳ್ತಾ ಇದ್ದೀಯ. ನಾವು ದುಃಖನೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಮನಸ್ಸಿಗೆ ದುಃಖ ಇದೆ ಒಪ್ಪಬೇಕು. ನಾವು ನನ್ನ ಮನಸ್ಸು ಸರಿ ಇಲ್ಲ ಹೇಳ್ತೇವೆ, ನನ್ನ ಮನಸ್ಸು ಸರಿ ಇಲ್ಲ, ನನ್ನ ಮನಸ್ಸು ಯಾಕೋ ಭಾರಿ ಚಿಂತೆ ಒಳಗಾಗಿದೆ ಅದು ಉಪಯೋಗಿಸ್ತೇವೆ. ನನ್ನ ಮನಸ್ಸು ಒಬ್ಬ ತಪ್ಪ, ಅದು ಅವ್ರ ಅದು ತಪ್ಪು. ಅವ್ರ ಪ್ರಕಾರ ಏನು ಏನೇನು ಅದೆಲ್ಲವೂ ಭ್ರಾಂತಿನೇ. ನಮ್ಮಲ್ಲಿ ಹಾಗೆ ಹೇಳಲಿಲ್ಲ ಭ್ರಾಂತಿ. ಉದಾಹರಣೆ ಸ್ವಪ್ನ ಹೇಗೋ ಹಾಗೆ, ಸ್ವಪ್ನ ಆ್ಯಕ್ಚುಲಿ ಕೂಡ ಸತ್ಯ ಹೌದು, ಸುಳ್ಳಿನ ಸೇರಿ ಎರಡು ಮಿಕ್ಸ್ ಆಗಿಬಿಟ್ಟಿದೆ ಎರಡು ಕೂಡ. ಸ್ವಪ್ನದಲ್ಲಿ ಹೇಗೆ ಸತ್ಯ ಸುಳ್ಳಿನ ಎರಡು ಮಿಕ್ಸ್ ಆಗಿದೆಯೋ, ಅನುಭವದಲ್ಲಿ ಎರಡು ಅಂಶ ಮಿಸ್ ಆಗಿದೆ. ಒಂದು ಮಿಕ್ಸ್ ಆಗಿರೋದು ಚೇಂಜ್ ಆಗೋದೇ ಇಲ್ಲ. ಏನು ಚೇಂಜ್ ಆಗೋದಿಲ್ಲ, ನನ್ನ ಮನಸ್ಸು ದುಃಖಪಟ್ಟಿತ್ತು, ನಾನೇ ದುಃಖಪಟ್ಟೆ ಅಂತ ಹೇಳ್ಕೊಂಡೆ, ಅದು ಅನುಭವ ಅನುಭವಿಸಲೇ ಉತ್ತರ ಗೊತ್ತಾಗ್ಬಿಡುತ್ತೆ ಅಲ್ಲೇ. ನಿಮ್ಮದು ಹಾಗಲ್ಲ, ದುಃಖನೇ ಇಲ್ಲ, ಇದೊಂದು ಪದಾರ್ಥನೇ ಇಲ್ಲ ಅಂತ ಅದು ಅನುಭವಕ್ಕೆ ಬಂದಿದೆಯಾ ನೋಡಿ, ಎಕ್ಸ್ಪೀರಿಯನ್ಸ್ ನೋಡಬೇಕು. ಏತಸ್ಸರ್ವ ಮನೆಯವೇ ಶ್ರುತಿ, ದುಃಖಾದಿ ಸ್ವರೂಪಂ ಆತ್ಮನಃ ತತ್ ಸ್ವಾಮಿತ್ವಂ ತದ್ ಅನುಭವ ತನ್ ನಿಮಿತ್ತ ನಿಜೋಚ್ಯತಾ ಲಕ್ಷಣ ವಿಕ್ರಿಯಾಚ. ಏನೇನೀಗ ದುಃಖಾದಿ ಸ್ವರೂಪಂ ಆತ್ಮನಃ ತತ್ ಸ್ವಾಮಿತ್ ಮನಸ್ಸಿಗಿರೋದು ಹೌದು. ಇರ್ಬೋದು. ಯಾವ ಉದಾಹರಣೆಗೆ ನಮ್ಮ ದೇಹಕ್ಕೆ ಹೊಡೆದ ಜಡ ದೇಹ ಜಡ, ಅಯ್ಯೋ ಅಂತ ಕೂಗ್ತೀವಿಲ್ಲ ನಾವೀಗ, ಅಯ್ಯೋ ಅಂತ ಅದಕ್ಕೂ ಅದೇ ಡೆಡ್ ಬಾಡಿ ಅಂತ ಕೂಗೋದಿಲ್ಲ, ಡೆಡ್ ಬಾಡಿ ಅಂತ ಕೂಗೋದಿಲ್ಲ ಅಂತ ಕೇಳಿದ್ರೆ ಜಡಕ್ಕಾದ ಅನುಭವ ಅನುಭವನ ಇದ್ದರೆ ತನಗೆ ಎಂತ ಲಿಂಕ್ ಸಿಗ್ತವೆ. ವೈರ್ ಜಡ ಪದಾರ್ಥ ಯಾಕ್ಷ ಕುಡಿತ ಆಗಿದ್ರೆ ಕರೆಂಟ್ ಪಾಸ್ ಆಗಿದೆ, ಅಭಿಮಾನದಿಂದಾಗಿ ಬಂತು. ಅಭಿಮಾನ ಅಂದ್ರೆ ಸ್ವಾಮಿತ್ವ, ಇದು ನನ್ನದು ಅಂತಕ್ಕಂಥ ಅಭಿಮಾನ. ಅನಸ್ತೇಷಿಯ ಕೊಟ್ಟಾಗಿಲ್ಲ, ಸತ್ತೋದಾಗಿಲ್ಲ, ಬಾಡಿಗೆ ಏನು ಮಾಡಿದ್ರು ಆಗೋದಿಲ್ಲ. ಆದ್ರಿಂದಾಗಿನೇ ಜಡಕ್ಕೆ ಅನುಭವ ಇಲ್ಲ, ಆದರೆ ಜಡ ಸ್ವಾಮಿಗೆ ಅನುಭವ ಇದೆ. ಮನೆ ಸುಟ್ಟೋಗಿತ್ತು, ಸುಟ್ಟೋಗ್ತಾ ಖುಷಿಯ ಸುಡ್ತಾ ಇದೆ ಮನೆ, ಯಜಮಾನ್ ಬಾಯಿ ಹುಡ್ಕೋತಾ ಇದ್ದಾನೆ. ಅದು ದೂರ ನಿಂತಿದ್ದಾರೆ, ಮನೆ ಸುಟ್ಟೇ ಇಲ್ಲ ಅವನಿಗೆ. ಇಲ್ಲಿರೋದು ಅವನು, ಅಲ್ಲಿರೋದು ಅದು. ಓ ನಾ ಮುಡಿಗೋದೆ ಸತ್ತೋದೆ ಅಂತ ಹೇಳ್ತಾನು. ಯಾಕೆ ಎಷ್ಟು ದುಷ್ಟೂರ ಐತಿ ಅಂತ ಕೇಳಿ ನನ್ನ ಮನೆ ಹೋಯ್ತಲ್ಲ ಅಂತ ಹೇಳ್ತಾನೆ. ಆಮೇಲೆ ಹೇಳಿದ್ರು ಇನ್ಶೂರ್ ಆಗಿತ್ತು, ನೋ ಪ್ರಾಬ್ಲಮ್. ಆ ಹೌದಾ, ಕಂಡು ಹರಿಸ್ಕೊಬಿಟ್ಟು ಬಟ್ ಪೂರ್ತಿ ತಾರೇ ಸ್ವಲ್ಪ ಬೇಗಿ ತೊಡೆದು ಮಾಡಿದ್ರು. ಅನುಭವ ಬರ, ಮನಸ್ಸು ನಮ್ಮದು ಅನ್ನೋ ಭಾವನೆ ಬಂದಿದ್ದರಿಂದ ಬಂತು. ಗೊತ್ತಾಯ್ತಾ, ನಮ್ಮ ನಮ್ಮತನ ಅಂತ ಬರುತ್ತಲ್ಲ, ಹೇಳಲಿಲ್ಲ ಈಗ. ಓ ಚುಟ್ಕೆ ಸೋಯ್ತು ಅಂತ ಹೇಳ್ಬಿಟ್ಟು ತಕ್ಷಣ. ಓ ತೊಡ್ಕಂಡ ನೋಡಿ ಇನ್ನೊಬ್ಬರದು ಹೋಗ್ಬಿಡು ಅಂತ ಹೇಳಿ. ಯಾಕೆ ಸ್ವಾಮಿತ್ವ ಇಲ್ಲ ಅಲ್ಲಿ, ತನದು ಅಂತ ಹೇಳ್ದ ಬಂದದಕ್ಕೆ ಅದು ಅಲ್ಲಿ ಹೋಗಿ ಜಡ ಪದಾರ್ಥನೇ. ಸ್ವಾಮಿತ್ವ ಅಭಿಮಾನ ಏನು ಮಾಡ್ತಾ, ಅದಕ್ಕೆ ಮಾತ್ರ ಸ್ಪರ್ಶ ಆಸ್ತಕ್ಕೂ ಅಂತ ಹೇಳಬೇಕಾದ್ರೆ ಅಭಿಮಾನದಿಂದಾಗಿ ಸುಖ ದುಃಖಗಳೇ ಹೊರತು ಅಭಿಮಾನ ಬಿಟ್ಟರೆ ಸುಖ ದುಃಖ ಇಲ್ಲ. ಅದಕ್ಕೆ ರೋಗಣ ಹೊಡಿತೀನಿ ಅಂತ ಹೇಳಿದ, ಹೊಡಿ ನನಗೇನಾಗುತ್ತೆ ಅಂತ ಹೇಳಿದ. ಅದಕ್ಕೆ ನೀನು ನಿನಗೇನು ಅನುಭವ ಅಭಿಮಾನ ಇದೆ ಮೇಲೆ ಮಾತಾಡ್ತೀನಿ, ಅದನ್ನು ಇಲ್ಲೇ ಇಲ್ಲ ಅಭಿಮಾನ, ನೋಡಿದ್ರೆ ನನಗೇನಾಗೋದಿಲ್ಲ ಅಂತ ಹೇಳಿಬಿಟ್ಟು. ಅದನ್ನು ಅರ್ಥ ಆಗುತ್ತೆ ನಮಗಾಗಿ, ಯಾವ ರೀತಿ ಸುಖವಾಗಿ ಅರ್ಥ ಆಗುತ್ತೆ ನಿದರ್ಶನ. ನಚ ಮಿಥ್ಯಾನುಭವೋ ಎಂ ಹೇಳ್ತಾರೆ ಈಗ, ಇದಷ್ಟು ಭಾರಿ ಇಂಪಾರ್ಟೆಂಟ್, ಪ್ರತಿನಿತ್ಯ ಅನುಸಂಧಾನಕ್ಕೆ ಬೇಕು ಇವೆಲ್ಲ ಕೂಡ. ಮನಸ್ಸಿಗೆ ಏನಾಗುತ್ತೆ, ದುಃಖ ಯಾಕೆ ಪಡ್ತೀವಿ ನಾವೀಗ, ದುಃಖ ಸ್ವರೂಪದಲ್ಲಿ ಇದೆಯಾ ಇಲ್ಲ ಅಂದ್ರೆ ಯಾಕೆ ದುಃಖ ಆಗುತ್ತಾಗಿದ್ರೆ, ಅದೆಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಜೊತೆಗೆ ಅದ್ವೈತಿಗಳು ಹೇಳೋ ಸುಳ್ಳು ಅನ್ನೋದಕ್ಕೂ ನಾವು ಹೇಳೋ ಸುಳ್ಳು ಹೆಚ್ಚು ವ್ಯತ್ಯಾಸ ಇದೆ. ನಾವು ಸುಳ್ಳು ಅಂತ ಹೇಳಿಲ್ಲ, ಮನಸ್ಸಿಗೆ ಮನಸ್ಸಿಗೆ ಪೆಟ್ಟು ಬಿದ್ದಿದ್ದು ಹೌದು, ಅದು ಅವರು ಅದೇ ಸುಳ್ಳು ಅಂತ ಹೇಳ್ತಾರೆ. ಫಸ್ಟು ಮನಸ್ಸು ಸುಳ್ಳು, ದೇಹನೂ ಸುಳ್ಳು, ಎಲ್ಲ ಸುಳ್ಳು ಅವನ ಪ್ರಕಾರ. ಬ್ರಹ್ಮ ಬಿಟ್ಟು ಎಲ್ಲ ಸುಳ್ಳೆ, ಆಮೇಲೆ ಅದೆಲ್ಲ ಹೇಳೋದಿಲ್ಲ ನಾವು. ಮನಸ್ಸಿರೋ ಸತ್ಯ, ದುಃಖ ಆಗಿದ್ದು ಸತ್ಯ, ಅದೇ ರೀತಿ ನಮ್ಮಲ್ಲಿ ದುಃಖ ಇಲ್ಲದಿರೋದು ಸತ್ಯ. ಆದರೆ ಬಿಕಾಸ್ ಆಫ್ ದಿ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ದಿ ಮೈಂಡ್ ಏನಾಯ್ತು ಈಗ, ಓ ನನಗೆ ದುಃಖ ಅಂತ ಹೇಳ್ಕೊಂಡು, ಅದು ಸರಿ, ಅದು ಮಾತ್ರ ಭ್ರಾಂತಿ ಹೊರತು ಉಳಿದೆಲ್ಲ ಭ್ರಾಂತಿ ಅಲ್ಲ. ಸೂಟ್ಗೆ ಸೋಗಿದ್ದು ಹೌದು, ತಂದು ಅಂತ ಹೇಳ್ಕೊಂಡಿದ್ದು ಭ್ರಾಂತಿ ಅಷ್ಟೇ. ಸೂಟ್ಗೋಸ್ತು ಅವ್ನ ಬಗ್ಗೆ ಸೂಟ್ಗೆ ಸೋಗಿದ್ದೆ ಸುಳ್ಳು, ಸೂಟ್ಗೆ ಇದ್ದಿದ್ದು ಸುಳ್ಳು, ಹೋಗಿದ್ದು ಸುಳ್ಳು. ಆದ್ದರಿಂದ ಎಲ್ಲಿ ಡಿಫ್ರೆನ್ಸ್ ಇದೆ ಗೊತ್ತಾಗ. ಇನ್ನೊಂದು ಏನು ಮಾಡ್ತಾರೆ, ನೀವು ಸುಳ್ಳುತ್ತೆ ನಾವು ಸುಳ್ಳುತ್ತೀವಿ ಅಂತ ವಾದಕ್ಕೆ ಬಂದಿಲ್ಲ. ಅದಲ್ಲ, ಕಾಜ ಸ್ವರೂಪಂ ಆತ್ಮನ ತತ್ ಸ್ವಾಮಿತ್ವ ತದ ಅನುಭವ. ನೆಕ್ಸ್ಟ್, ತನ್ನಿಮಿತ್ತ ನೀಚೋಚ್ಚತ ಲಕ್ಷಣ ವಿಕ್ರಿಯ. ಓ ನಾ ಮುಡುಗಿದೆ, ಮುಡುಗಿ ಹೋಗ್ಬಿಟ್ಟ. ಓ ನಾನು ಪಾಪ ಯಾವುದೋ ತನ್ನ ಮನೆ ಏನೋ ಬಂತು. ಓ ಇಷ್ಟತ ಇದ್ದ, ಉಚ್ಚತ ಇದು ನೀಚತ. ಒಳ್ಳೆಯದಾದ ಯಾವುದಕ್ಕೆ ತನ್ನ ಅಭಿಮಾನ ಇಟ್ಕೊಂಡಿದ್ದಾನೋ ಅದಕ್ಕೆ ಒಳ್ಳೆಯದಾದರೆ ಭಾರಿ ಖುಷಿ, ಅದು ಕೆಟ್ಟದಾದರೆ ಭಾರಿ ದುಃಖ. ವಿಮುಕ್ತಶ್ಚ, ಇವ್ರು ಪಕ್ಕದ ನನ್ನ ಮಗ ಫೇಲ್ ಆಗಿರ್ತಾನೆ, ಸಿಟ್ಟು ಬಂದು ದುಃಖಪಟ್ಟ, ಪಕ್ಕದಲ್ಲಿ ರ್ಯಾಂಕು, ಇನ್ನೊಂದೇ ಅಟ್ಯಾಕ್ ಇದೆ ಮತ್ತೆ ಅದಕ್ಕೆ ನೋಡ. ಅವನಿದ್ದು ಅವ್ಳು ನೋಡಿ ಆಗಿದ್ದಾನೆ, ಅವ್ಳು ಪಾಸ್ ಆಗಿ ಇನ್ನೂ ದುಃಖ ಕೊಡ್ತಾ ಇದ್ದೀವಿ. ಅವ್ರು ಪಾಸ್ ಆಗಿದ್ದು ಅವನಿಗೆ ದುಃಖ, ಇವನಿಗೆ ಸುಖ, ದುಃಖ ಆಗ್ತಾ ಇವ್ರು ಸುಖ ಆಗ್ತಾ ಇದ್ದೀವಿ, ದುಃಖ ಆಗ್ತಾ ಇದ್ದೀವಿ. ಯಾಕೆ ಅಭಿಮಾನ ಈ ಕಡೆ ಇದೆ, ಆ ಕಡೆಗಿಲ್ಲ. ಅದು ಅರ್ಥ ಮಾಡಿಕೊಂಡ್ರೆ ಅದೇ ಭಗವದ್ಗೀತೆ ಪೂರ್ತಿ ಸಂದೇಶ, ಅದೇ ನಿರ್ಮಮೋ ನಿರಹಂಕಾರ ಸಶಾಂತಿ ಬದಿಗಚ್ಚೆ. ನಿರ್ಮಮನಾಗಬೇಕು ಅಂದ್ರೆ ಒಂದೇ ಸ್ವಾಮಿತ್ವ ಭ್ರಮೆ ಬಿಡಬೇಕು ಅಂತ. ನಿಮಗೆ ಸ್ವಾಮಿತ್ವ ಇಲ್ಲೇ ಇಲ್ಲ, ತಿಳ್ಕೊಂಡಿದ್ದೇ ತಪ್ಪು. ನೀಚೋಚ್ಚತಾ ಲಕ್ಷಣ, ನೀಚೋಚ್ಚತಾ ಲಕ್ಷಣ ಅಂದ್ರೆ ಸುಖ ದುಃಖ ತತ್ತತ್ ಪ್ರಾಪ್ಯ ಶುಭಾಶುಭಂ. ವಿಕ್ರಿಯಾ, ವಿಕ್ರಿಯಾ ಅಂದ್ರೆ ವಿಕಾರ. ಚ ಸತ್ಯ ಇವ ಬಾಧಕಾಭಾವ, ಇದಕ್ಕೆ ಬಾಧಕ ಇಲ್ಲ. ಅಸ್ವಭಾವತ್ವಾತ್ ಅರಿಯತತ್ ಅನಿತ್ಯತ್ವಾಚ ಬಂಧಸ್ಯ ವಿಮುಕ್ತಶ್ಚ ವಿಮುಚ್ಯತೆ ಇತ್ಯಾದಿ ವಚನಾನಾಂಚ ಉಪಪತ್ತಿ ರೀತಿ. ಇದರಿಂದ ಏನು ಸುಳ್ಳು ಅಂದ್ರೆ ಏನಾಯ್ತು ಈಗ, ನಮ್ಮ ಸ್ವಾಭಾವಿಕ ಅಲ್ಲ ಇದು. ಹಾಲು ಭಾರಿ ಬಿಸಿ ಇತ್ತು, ಏ ಗೋಳಾಡಿಬಿಡ್ತು ಬಗು, ನಾ ಕುಡಿಯೋದಿಲ್ಲ ಹಾಗೆ ಸ್ವಲ್ಪ ಇರು ಅಂತ ಆರಿಸ್ಬಿಡ್ತು. ಬಿಸಿ ಇರೋದು ಹಾಲಿನ ಸ್ವಭಾವ ಅಲ್ಲ, ಅದು ಆಗ ಬಿಸಿ ಇದ್ದಿದ್ದು ಹೌದು. ಅರ್ಥ ಆಯ್ತು ಈಗ, ಹಾಲು ಬಿಸಿ ಇರುತ್ತೆ ಅಂತ ಯಾರು ಹೇಳ್ತಾರಾ? ಹೇಳೋದಿಲ್ಲ. ಹಾಲು ಬೆಳಗಿರುತ್ತೆ ಎಂಬುದು ಹೋಗೋದೇ ಇಲ್ಲ, ಜೀವ ಆನಂದಪೂರ್ಣ ಹೋಗೋದೇ ಇಲ್ಲ. ಆದರೆ ಹಾಲು ಬೆಚ್ಚಗಿದ್ದಿದ್ದು ಹೌದು, ಫ್ರಿಜ್ಜಟ್ಟ ತಣ್ಣಗಿದ್ದಿದ್ದು ಹೌದು. ಅತಿ ತಣ್ಣಗಿರೋದು ಹಾಲಿನ ಸ್ವಭಾವ ಅಲ್ಲ, ಅತಿ ಬಿಸಿ ಇರೋದು ಹಾಲಿನ ಸ್ವಭಾವ ಅಲ್ಲ. ಯಾತಕ್ಕೆ ಅದು ಬಂತು? ಬೆಂಕಿಯ ಕಾಂಟ್ಯಾಕ್ಟಿಂದ ಬಂತು, ಗೊತ್ತಾಯ್ತಾ? ಇದು ಫ್ರಿಜ್ಜಿನ ಕಾಂಟ್ಯಾಕ್ಟಿಂದ ಬಂತು. ಕಾಂಟ್ಯಾಕ್ಟ್ ಹೋದ ತಕ್ಷಣ ಸರಿ ಹೋಯ್ತು. ಆದರೆ ಆ ಕಾಲಕ್ಕೆ ಹಾಲು ಬಿಸಿ ಇರೋ ಸುಳ್ಳೋ ತಪ್ಪ, ಹಾಗೆ ಬಿಸಿ ಇರೋ ಸತ್ಯನೇ. ಆದರೆ ಸ್ವಭಾವ ಅಂತ ಹೇಳೋ ತಪ್ಪು. ಬಿಳಿ ಅಂಗಿ ಮೇಲೆ ಕಪ್ಪು ಕಲೆ ಬಿತ್ತು, ಗೋಳಾಡ್ತು ಮಗು, ಒರೆಸಿಬಿಟ್ಟ ಹೊರಟು ಹೊರಟೋಯ್ತು. ಅಂದರೆ ಕಪ್ಪು ಬಿಳಿ ಬಟ್ಟೆ ಬಿಳಿನೇ ಅದು, ಕಪ್ಪು ಬಿದ್ದಿದ್ದು ಹೊರಗಿನಿಂದ. ಆಗ ಬಿದ್ದಿದ್ದು ಹೌದು, ಹಾಗದು ಕಪ್ಪು ಕಂಡಿದ್ದು ಹೌದು, ಆದರೆ ತೆಗಲಿಕ್ಕೆ ಬರುತ್ತೆ. ಸ್ವರೂಪ ಸಜ್ಜೀವಿಗಳ ದುಃಖ ಅಂಬೋದು ಮನ ಅಭಿಮಾನದಿಂದ ಬಂದಿರೋದನ್ನ ಬಿಟ್ಟರೆ ಹೋಗಿಬಿಡುತ್ತೆ. ಆದರೆ ದುರ್ಜೀವಿಗಳ ದುಃಖ ಹೋಗೋದಿಲ್ಲ, ಯಾತಕ್ಕೆ? ಸ್ವರೂಪದಲ್ಲೇ ಇದೆ ಅವನು. ದುರ್ಯೋಧನ ಸಾಯ್ಬೇಕಾದ್ರೆ ದುಃಖ ಪಡ್ತಾರೆ ಅಂತ ಕೇಳಿದರೆ ಅವನ ರಾಜ್ಯ ಯಾವಾಗಲೂ ದುಃಖನೇ ಅವನಿಗೆ. ಒಳಗೆ ದುಃಖ ಇದೆ, ಪಾಂಡವ ವನವಾಸದಲ್ಲಿ ಆರಾಮಾಗಿದ್ದಾನೆ, ಯಾಕೆ ಒಳಗೆ ದುಃಖ ಇಲ್ಲ ಅವನಿಗೆ. ಇವನಿಗೆ ಒಳಗೆ ದುಃಖ ಇರೋದ್ರಿಂದ ಸಿಂಹಾಸನ ಕೂತರೂ ಗೋಳಾಡ್ತಾರೆ, ಯಾವಾಗ ಗೊತ್ತಾಗುತ್ತೋ ಯಾವ ಸಾಯ್ತಾರೆ ಅಂತ ಅದೇನೇ ಅವರಿಗೆ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಡಿಫರೆನ್ಸ್ ಇದೆ. ನಮ್ಮನ್ನು ನಮ್ಮ ಸೀಟಲ್ಲಿ ನಾವು ಕೂತಿದ್ವಿ, ಯೋಚನೆ ಕೂಡ ಇಲ್ಲ. ಯಾಕೆ ನಮ್ಮದು ನಾವು ಕೂತಿದ್ದೆ, ಇನ್ನೊಬ್ಬ ಸೀಟಲ್ಲಿ ಕೂತಿರ್ತಾರೆ. ಟೆನ್ಷನ್ ಟೆನ್ಸಿ, ಯಾವಾಗ ಬರ್ತಾರೋ ಎಬ್ಬಿಸ್ತಾರೆ, ಯಾವಾಗ ಬರ್ತಾರೋ ಎಬ್ಬಿಸ್ತಾರೆ. ಕೂತಿದ್ರು ಕೂಡ ಟೆನ್ಷನ್ ಹೋಗೋದಿಲ್ಲ, ಯಾಕೆ ತಂದಲ್ಲ ಅದು ತನ್ನದಲ್ಲ ಅಂದ್ರೆ ಕೊಡಿ. ಇಳಿದ ಮೇಲೆ ಕೂಡ ಸದ್ಯಕ್ಕೆ ಬಂದಿದ್ದು ಎಷ್ಟು ಪದ್ಧತಿ ಆಗಿ ತೆನ್ಸ್ಕೊಂಡು ಮತ್ತೆ ದುಃಖ ಪಡ್ತಾರೆ. ಅಕಸ್ಮಾತ್ ಬಂದ್ಬಿಟ್ಟು ಎಷ್ಟು ಪದ್ಧತಿ ಆಗ್ತಿತ್ತು. ಇದು ಅರ್ಥ ಮಾಡ್ಕೊಂಡು ನಿರ್ಮಮಃ ನಿರಹಂಕಾರಃ, ಆ ಪದ ಬಹಳ ಮುಖ್ಯವಾದ ಪದಗಳು, ಅದು ಇಡೀ ಶಾಸ್ತ್ರದ ಸಾರ ಅದೇ, ಅದನ್ನು ಹೇಳ್ತಾರೆ ಈಗ. ಅದರಿಂದನೇ ನಮ್ಮದಲ್ಲದ್ದೇನಿದೆ ಈಗ ಅದು ಅನಿತ್ಯ ಹೌದು, ಹಾಲಿನ ಬಿಸಿ ಅದರದಲ್ಲ, ಅನಿತ್ಯ ಸ್ವಲ್ಪ ಗಾರೆ ಹೋಗ್ಬಿಡುತ್ತೆ. ಆದರೆ ಎಷ್ಟು ಕಾದರೂ ಕೂಡ ಅಲ್ಲಿ ಬಣ್ಣ ಬಿಡಿ ಬಣ್ಣ ಹೋಗಲಿ ಅಂತ ಕುತ್ಕೊಂಡು ಏನಾಗುತ್ತದೆ, ಹೋಗೋದೇ ಇಲ್ಲ. ಯಾತಕ್ಕೆ? ಸ್ವರೂಪ. ಇದು ಡಿಫ್ರೆನ್ಸ್ ಅರ್ಥ ಮಾಡ್ಕೋ. ಯಾತ ಕೃಷ್ಣ ದುರ್ಯೋಧನ ಹೇಳಿಲ್ಲ ಅಂದರೆ ಸ್ವರೂಪದಲ್ಲೇ ಅವ್ರಿಗೆ ಜ್ಞಾನ ಇಲ್ಲ, ಹೇಳಿ ಉಪಯೋಗ ಇಲ್ಲ. ಅದು ಅರ್ಜುನ ಯಾತಕ್ಕೆ ಹೇಳ್ತಾನೆ ಅಂದರೆ ಅದು ಎಕ್ಸ್ಟರ್ನಲ್ಲೇ ಬಂದಿತ್ತು, ತೆಗೆದ ಹೊರಟೋಯ್ತು. ದುರ್ಯೋಧನ ಒಳಗೆ ಇದ್ದಿದ್ದರಿಂದ ಹೋಗೋದಿಲ್ಲ, ಪರಮಾತ್ಮ ಸ್ವಭಾವವನ್ನು ಕಾಪಾಡ್ತಾನಾದ್ದರಿಂದ ಹಾಗೆ ಮಾಡಿದ್ದಾನೆ. ಸ್ವರೂಪ ಅಂದರೆ ಯಾವ ಕಾಲಕ್ಕೆ ಬದಲಾವಣೆ ಆದರೂ ಅಲ್ಲ. ಹಾಲು ನಾಳೆ ಕೂಡ ಚೇಂಜ್ ಆಗಲ್ಲ, ಹಾಲು ನಾಳೆಗೆ ನಾಡಿದ್ದು ಎಂದೆಂದು ಹಾಲು ಚೇಂಜ್ ಆಗೋದಿಲ್ಲ. ಯಾಕೆ? ಅದು ಹಾಲಿನ ಬಣ್ಣ, ಅದು ಹಾಲು ಹೋಯ್ತು ಅನ್ನಬೇಕು, ಬಣ್ಣ ಹೋಗೋದಿಲ್ಲ. ಹಾಲಿನ ಸಮೇತ ಬಣ್ಣ ಹೋಗುತ್ತೆ ಹೊರತು ಬರೀ ಬಣ್ಣ ಹೋಗಿ ಹಾಲು ಉಳಿಯೋದಿಲ್ಲ ಯಾವಾಗಲೂ. ಅದೇ ಜೀವಗಣ ನೀಚೋಚ್ಯ ಭಾವಂಗತಃ ಜೀವತ್ರಯ ವಿದ್ಯಾ ಅಂದ್ರೆ ಆಗೋದಿಲ್ಲ. ಅದನ್ನು ಹೇಳಿ, ತ್ರಿವಿಧ ಭವತಿ ಶ್ರದ್ಧಾ ಜೀವಿನಾಂ ಸಾ ಸ್ವಭಾವಜ, ಸಾತ್ವಿಕಿ ರಾಜಸೀ ಚೈವ ತಾಮಸೀ ಚೈತಿ ಸಾಂ ಶೃಣು ಯೋ ಯಶ್ರದ್ಧ ಸಏವ ಸಹ. ಇವೆಲ್ಲ ಭಗವದ್ಗೀತೆಯ ಮಾತುಗಳು. ಇದು ಇದನ್ನು ಹೇಳಿದ್ದಕ್ಕೆ ಆಚಾರ್ಯ ಹರಿಸಿಟ್ಟು ಬಂದು ಜನಗಳಿಗೆ ಅಂದರೆ ಭಾವಾನುಭವ ವ್ಯಾಪ್ತಿವಾಗಿ ಮುಂದೆ ಚೇಂಜ್ ಆಗೋದಿಲ್ವ ಅಂತ ವಾದ ಅವನು. ಅದಕ್ಕೆ ಹೇಳಿದ್ದೇನು, ನೀನು ಚೇಂಜ್ ಆಗೋದಂತ ಹೇಳೋ ಕೊಟ್ಟಿಲ್ಲ ನಾವೀಗ. ಸ್ವರೂಪರೇ ಅದಾಗಿದ್ದರೆ ಚೇಂಜ್ ಆಗೋದಿಲ್ಲ, ನಾವೇನು ಮಾಡಿ ಚೇಂಜ್ ಆಗೋದು, ನಾವು ಉತ್ತರ ಕೊಡಬಾರ್ದು ಅದಕ್ಕೆ. ಸ್ವರೂಪರೇ ಆಗಿದ್ದರೆ ಚೇಂಜ್ ಆಗೋದಿಲ್ಲ, 10 ಕೋಟಿ ಜನ್ಮ ಹುಟ್ಟಿದ್ರು ಚೇಂಜ್ ಆಗೋದಿಲ್ಲ. ಇದು ಅಜಾಮಣ ಸ್ವರೂಪ ಅದಲ್ಲ, ಅದಕ್ಕೆ ಅಂತ್ಯಕಾಲಕ್ಕೆ ಏನಾಗಿಬಿಟ್ಟವನು ಚೇಂಜ್ ಆಗ್ಬಿಟ್ಟು. ದುಷ್ಟತ್ವ ಅವನ ಸ್ವಭಾವ ಆಗಿರಲಿಲ್ಲ, ಆಕಸ್ಮಿಕವಾಗಿ ಬಂದಿತ್ತು, ಬದಲಾಗಿಬಿಡ್ತು. ಆದರೆ ದುರ್ಯೋಧನ ಸ್ವಭಾವ ಸಹಜವಾಗಿ ದುಷ್ಟವಾಗಿತ್ತು, ಹೊರಟೋಯ್ತು. ಅರ್ಥ ಆಯ್ತಾ? ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬಿಳಿ ಬಟ್ಟೆ ಬಿಳಿ ಬಟ್ಟೆ ಆಗಿದ್ದು ಸಹಜ, ಕಪ್ಪು ಬಣ್ಣ ಮೇಲೆ ಹೊರಟೋಯ್ತು. ಕಪ್ಪು ಬಟ್ಟೆ ಅದಕ್ಕೆ ಬಿಳಿ ಬಣ್ಣ ಬಂದು ಎಕ್ಸ್ಟರ್ನಲ್ ಅಷ್ಟೇ, ಕಪ್ಪು ಕಪ್ಪೇ ಸಹಜವಾದ. ಇದು ಸರಿಯಾಗಿ ಯೋಚನೆ ಮಾಡಿ. ಯಾರಿಗೆ? ಹಾಂ ಹೇಳಿದ್ದು, ಅದಕ್ಕೆ ಪಾಲಿಸಿಟ್ಟು ಬಂತು, ಸತ್ಯ ಹೇಳಿದ್ದು ಪಾಲಿಸಿಟ್ಟು ಬಂತು. ಸತ್ಯ ಅದು ಒಪ್ಕೋಬೇಕಂತ. ಆ ಸ್ವಭಾವತ್ವಾತ್ ಅನಿತ್ಯತ್ವಾಚ ಯಾವುದು ಆ ಸ್ವಭಾವ ಅಲ್ಲ ಅಂತ ತೀರ್ಮಾನ ಮಾಡಬೇಕು ಅಂತ ಪ್ರಶ್ನೆ. ಈಗ ಯಾವುದು ಸ್ವಭಾವ ಅಂತ ತೀರ್ಮಾನ ಮಾಡಬೇಕು, ಯಾವುದಲ್ಲ ಅಂತ ತೀರ್ಮಾನ ಮಾಡ ಕ್ರೈಟೇರಿಯಾ ಏನು? ಅದಕ್ಕೆ ಭಗವದ್ಗೀತೆ ಹೇಳುತ್ತೆ, ಏ ಸಂಸ್ಪರ್ಶ ಜಾ ಭೋಗಾಹ ದುಃಖ ಯೋನ ಏವತೆ ಆದ್ಯಂತವಂತಹ ಕೌಂತೆಯ ನತೇಶ ರಮತೆ. ಆದಿ ಅಂತವಂತ, ಯಾವುದಕ್ಕೆ ಆದಿ ಇದೆ ಯಾವುದಕ್ಕೆ ಅಂತ ಇದೆ ಅದು ಸ್ವಭಾವ ಅಲ್ಲ. ಯಾವುದಕ್ಕೆ ಆದ್ಯಂತ ಇಲ್ಲ ಅದು ಸ್ವಭಾವ. ಇಷ್ಟೇ ಉತ್ತರ ಇದೆ. ನಮಗೆ ಬಂತು ಹೋಯ್ತು, ಬೆಂಕಿ ಬಂದ್ಕೊಂಡ್ರೆ ಬೆಚ್ಚಗೆ ಆಯ್ತು, ಎದ್ದು ಬಂದ ಹೊರಟೋಯ್ತು. ಅದೇನಾಯ್ತು ಈಗ? ಆ ಬಿಸಿ ಮತ್ತು ತಣ್ಣಗೆ ಕೂತಿದ್ರಿಂದ ಹೊರತಿಲ್ಲ ಹೋದ್ರಿಲ್ಲ. ಅದು ಎಂಥದ್ದು? ಆ ಸ್ವಾಮಿ ಊಟ ಮಾಡಿದ ಹಸಿವೆ ಆಯ್ತು, ಊಟ ಮಾಡ್ದ ಮತ್ತೆ ಹೊರಟೋಯ್ತು, ಊಟ ಮಾಡ್ದೆ ಮತ್ತೆ ಹೊರಟೋಯ್ತು. ಆಹಾರ ಬಂತು ಹೋಯ್ತು, ಆಹಾರ ಹೋಯ್ತು ಹೋಯ್ತು. ಆದರೆ ಜ್ಞಾನ ಬಂತು, ಹೋಗೋದೇ ಇಲ್ಲ ಬಂದೆ. ಯಾಕೆ? ಸ್ವಭಾವ ಆಯ್ತು. ನಾನು ಸ್ವಭಾವ ಆದ್ದರಿಂದ ನಿತ್ಯ. ಯಾವುದು ಸ್ವಭಾವ ಅಲ್ಲ ಅದು ಅನಿತ್ಯ. ಇದು ಎಲ್ಲ ಟೆಸ್ಟ್ಗಳಿರಲ್ಲ. ಆದ್ಯಂತವಂತ ಕೌಂತೆಯ ನತೇಶು ರಮತೇ ಬುಧಃ. ಯಾವುದು? ಅದೇ ಹೇಳಿದ್ರು ಜ್ಞಾನ. ಅದು ಎಲ್ಲಿ ಶಿಫ್ಟ್ ಆಯ್ತದೆ ಈಗ? ವೃತ್ತಿ ಜ್ಞಾನ ಎಲ್ಲಿ ಶಿಫ್ಟ್ ಆಯ್ತು? ಸ್ವಲ್ಪ ಹೊರಟೋಯ್ತು. ಸ್ವರೂಪಕ್ಕೆ ಯಾಕೆ ತಿರೋಯ್ತು? ಬ್ಲಾಕ್ ಬಂದಾಗ, ಬ್ಲಾಕ್ ಬಂದಾಗ ಅಡ್ಡ ಬಂತು, ಮೋಡ ಬಂತು. ಸೂರ್ಯ ಬೆಳಗಿದ್ದಾರೆ, ಅಡ್ಡ ಮೋಡ ಬಂತು, ಬ್ಲಾಕ್ ಆಯ್ತು. ಅದು ಕೂಡ ಇಲ್ಲಿ ಮುಕ್ತಿಯಲ್ಲಿ ಬ್ಲಾಕ್ ಆಗೋದಿಲ್ಲ. ಯಾತಕ್ಕೆ ಮುಕ್ತಿಯಲ್ಲಿ ಯಾತಕ್ಕೆ ಬ್ಲಾಕ್ ಆಗೋದಿಲ್ಲ? ಅಲ್ಲಿ ಬರೋ ಚಾನ್ಸೇ ಇಲ್ಲ. ಈ ಪ್ರಕೃತಿಯಿಂದಾಗಿ ಬಂಧನ, ಪ್ರಕೃತಿಯ ಬಂಧನ ಸ್ವಲ್ಪ ಉಳ್ಕೊಂಡಿತ್ತಲ್ಲ, ಅದು ಅಡ್ಡ ಮಾಡಿತು. ಆದ್ರೆ ಅಲ್ಲಿ ಒಂದ್ಮೇಲೆ ಏನಾಯ್ತು ಈಗ ಸಮಸ್ಯೆ ಹೇಳಿದ? ರೋಡ್ ಟ್ರಾಫಿಕ್ ಎಷ್ಟೇ ಕ್ಲಿಯರ್, ಟೆನ್ಷನ್ ಇರ್ಬೋದು, ಒಳ್ಳೆ ಫೈ ಕ್ಲಾಸ್ ರೋಡ್, ಅಕಸ್ಮಾತ್ ವೆಹಿಕಲ್ ಬಂದ್ರೆ ಪ್ರಾಬ್ಲಮ್ ಇದೆ. ಆದ್ರೆ ರೋಡ್ ಟ್ರಾಫಿಕ್ ಅಕಸ್ಮಾತ್ ಪ್ಲೇನ್ ಎದುರು ಬರುತ್ತಾ? ಅದು ಬರೋದಿಲ್ಲ. ಯಾಕೆ? ಅಬೋವ್ ದಟ್. ಸೊ ಮುಖ್ಯಲ್ಲಿ ಏನಾಗಿರ್ತಾರೆ ಅವನೀಗ? ಅಬೋವ್ ಆಗಿರೋದ್ರಿಂದ ಅವನಿಗೆ ಚಾನ್ಸೇ ಇಲ್ಲ. ಇಲ್ಲಿ ರಿಸ್ಕ್ ಇದೆ, ಅಕಸ್ಮಾತ್ ಏನೋ ಜಾಮ್ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ತೀವಿ, ಏನೋ ಒಂದು ಕಾರಣ ಇರ್ಬೋದು. ಯಾವ ಕಾರಣ ಕೂಡ ರೋಡ್ ಟ್ರಾಫಿಕ್ ಯಾವ ಕಾರಣ ಜಾಮ್ ಆದರೂ ಕೂಡ ಏರ್ ಟ್ರಾಫಿಕ್ ಪ್ರಾಬ್ಲಮ್ ಬರೋದಿಲ್ಲ. ಅದೇ ರೀತಿಯೇ ಪ್ರಕೃತಿಯಲ್ಲಿರ್ತಕ್ಕಂಥ ಬಂಧನದ ಒಂದು ಚಾನ್ಸಸ್ ಎಲ್ಲಿಲ್ಲ, ಮೋಕ್ಷದಲ್ಲಿ ಇಲ್ಲ. ಯಾವುದು ಸಾಕ್ಷಿ ಅನುಭವ ನಾಶ ಆಗೋದೇ ಇಲ್ಲ. ಅದೇನು ನಾಶ ಆಗುತ್ತೆ ಈಗ? ಸ್ವರೂಪಕ್ಕೆ ಏನಿದೆ ಅದೆಲ್ಲ ತೊಗೊಂಬಿಡುತ್ತೆ, ಸ್ವರೂಪದೆಲ್ಲ ತೊಗೊಂಬಿಡುತ್ತೆ, ಉಳಿದೆಲ್ಲ ಡಿಟ್ಯಾಚ್ ಆಗುತ್ತೆ. ಯಾಕೆ ಅಪ್ರೋಚ್ ಇಲ್ಲ ಬಂದು ಮೋಕ್ಷಕ್ಕೆ ಅಭಿವೃದ್ಧಿ ಯಾಕೆ ಆಗೋದಿಲ್ಲ ಅಂದರೆ, ಇನ್ನು ಪ್ರಾಕೃತ ಸ್ಟ್ರೆಸ್ ಇದೆ, ಲಿಂಗದೇಹ ಇದೆ, ಅದು ಪೂರ್ತಿ ಬಿಡೋಕ್ಕಾಗೋದಿಲ್ಲ. ಲಿಂಗದೇಹ ರೆಸ್ಪಾನ್ಸಿಬಲ್, ಎಲ್ಲ ಪ್ರಾಕೃತದಲ್ಲಿ ಲಿಂಗದೇಹ ಪ್ರಾಕೃತ, ಅದು ಇರೋವರೆಗೂ ಅದು ಹೋಗೋದಿಲ್ಲ. ಏನು ಮಾಡಿರೋ, ಯಾವಾಗ ಅದು ಹೋಯುತ್ತೆ ಅಲ್ಲಿ ಮುಗಿದೋಯ್ತು. ಮುಕ್ತಿಯಲ್ಲಿ ಮಾತ್ರ ಹೋಗೋದು ಲಿಂಗದೇಹ. ದೇರ್ಫೋರ್ ಅಪ್ರೋಕ್ಷ ಜ್ಞಾನ ಬಂದಿದೆ, ಮುಕ್ತಿ ಗ್ಯಾರಂಟಿ, ಸಂಶಯ ಇಲ್ಲ. ಆದರೆ ಸ್ವಲ್ಪ ಕನ್ಫ್ಯೂಷನ್ ಇರೋದಕ್ಕೆ ಏನು ಕಾರಣ? ತಿರೋಧಾನಾದಿಗಳು ಏನು ಕಾರಣ ಅಂದರೆ, ಲಿಂಗದೇಹ ಇರೋದು ಕಾರಣ. ಲಿಂಗದೇಹ ಇರೋವರೆಗೂ ಏನು ಚಾನ್ಸಸ್ ಇದೆ? ಪ್ರಾರಬ್ಧ ಕರ್ಮ ಇರುತ್ತೆ, ಪ್ರಾರಬ್ಧ ಕರ್ಮ ಹೋದ ಮೇಲೆ ಎಲ್ಲ ಹೊರಟು. ಇದು ಭಾಳ ಭಾಳ ಇಂಪಾರ್ಟೆಂಟ್ ಆಗಿರೋದು. ವಿಮುಕ್ತಶ್ಚ ವಿಮುಚ್ಯತೆ ಇತ್ಯಾದಿ ವಚನಾನ ಜೋಪತಿ. ಅದಕ್ಕೆ ಒಂದು ಮಾತಿದೆ, ವಿಮುಕ್ತಶ್ಚ ವಿಮುಚ್ಯತೆ. ಸಜ್ಜೀವ ಮೊದಲು ಮುಕ್ತನೇನೆ, ಅವನೇ ಮುಂದೆ ಮುಕ್ತನಾಗ್ತಾನೆ. ಏನರ್ಥ? ಮುಕ್ತನಾದ್ರೆ ಮುಕ್ತನಾಗ್ತಾನೆ ಅಂದರೆ, ಸ್ವರೂಪದಲ್ಲಿ ಸರಿಯಾಗೇ ಇದ್ದಾನೆ, ಎಲ್ಲ ಕಾಂಟ್ಯಾಕ್ಟ್ ಬಂದಿತ್ತು, ಅದು ಹೋಯಿತು, ಮುಕ್ತನಾದ. ಸೊ ಯಾರು ಮುಕ್ತನಾದಾಗಾಯ್ತು ಈಗ? ವಿಮುಕ್ತಸ್ಥೇ ವಿಮುಚ್ಯತೆ ಅಷ್ಟೆ, ಇನ್ನೇನೇ ಅಲ್ಲ. ಅರ್ಥದಲ್ಲಿ ಹೇಳಿದ್ದೆ ಅವ್ರ ಪ್ರಕಾರ ಏನು ತಿಳ್ಕೊಂಡು, ವಿಮುಕ್ತ ಬ್ರಹ್ಮ ಜೀವತ್ವೇನ ಭಾಸಮಾನವಾಗ್ತಿದ್ದ, ಮತ್ತೆ ಬ್ರಹ್ಮನಾಗಿದ್ದ, ಅರ್ಥಾತ್ ಸಂಬಂಧ ಇಲ್ಲ. ನಾವು ಹೇಳಿದ್ದೆ ಒಂದು, ಅವನು ತಿಳ್ಕೊಂಡಿದ್ದೆ ಒಂದು. ಅಸ್ವಭಾವ ಅಸ್ವಭಾವತ್ವಾತ್ ಅನಿತ್ಯತ್ವಾಚ ಬಂಧಸ್ಯ. ಇವತ್ತು ಬಂಧ ಎಂಥದ್ದು ಅಂದರೆ, ಜೀವನಿಗೆ ಸ್ವಾಭಾವಿಕ ಅಲ್ಲ ಅದು, ಅನಾದಿ ಆದರೂ ಸ್ವಾಭಾವಿಕ ಅಲ್ಲ. ಅಸ್ವಭಾವತ್ವಾತ್ ಅನಿತ್ಯತ್ವಾಚ, ಅನಿತ್ಯತ್ವ ಎಂಬುದು ಅನುಭವ ಬಂದಿದೆ ಈಗಾಗಲೇ. ಬಂಧಸ್ಯ ವಿಮುಕ್ತಶ್ಚ ವಿಮುಚ್ಯತೆ ಇತ್ಯಾದಿ ವಚನಾಂಚ ಉಪತ್ತಿರಿತಿ ಏವಂ ಸರ್ವಪ್ರಮಾಣ ಜ್ಯೇಷ್ಠ ಸಾಕ್ಷಿ ಪ್ರತ್ಯಕ್ಷ ಅಸಿದ್ಧತ್ವಂ ತದ್ವಿರುದ್ಧತ್ವಂಚ ಐಕ್ಯಸ್ಯ ಪ್ರಥಮ ಮುಕ್ತ್ವಾ ಅನುಮಾನಾದಪಿ ಆಗಮಸ್ಯ ಪ್ರಾಬಲ್ಯಾತ್ ಇದಾನೀಂ ತದಸಿದ್ಧತ್ವಂ ತದ್ವಿರುದ್ಧತ್ವಂಚ ಪ್ರತಿಪಾದಯನ್ ತದಸಿದ್ಧತ್ವಂ ತಾವತ್ ದರ್ಶಯತಿ ನಚ ವ್ಯಭೇದೇ ಕಶ್ಚಿದಾಗಮಃ. ಈ ಫಸ್ಟು ಅಭೇದ ಸುಳ್ಳು ಅಂತ ಹೇಳೋದಕ್ಕೆ, ಭೇದ ಸತ್ಯ ಅಂತ ಹೇಳೋದಕ್ಕೆ ಅನುಭವವನ್ನು ಕೊಟ್ಟರು. ಯಾತಕ್ಕೆ ಕೊಟ್ಟರು ಅಂದರೆ, ಏವಂ ಸರ್ವಪ್ರಮಾಣ ಜ್ಯೇಷ್ಠ ಸಾಕ್ಷಿ ಪ್ರತ್ಯಕ್ಷ ಸಿದ್ಧತ್ವ. ಮೋಸ್ಟ್ ಪವರ್ಫುಲ್ ಪ್ರಮಾಣ ಯಾವುದು ಅಂದರೆ ಸಾಕ್ಷಿ. ಫಸ್ಟ್ ಅದನ್ನು ಹೇಳ್ಬಿಟ್ಟು ನೆಕ್ಸ್ಟ್ ಯಾವುದು ಹೇಳಬೇಕೀಗ? ಅನುಮಾನ ಹೇಳಿದ್ರು. ಆದರೆ ನೆಕ್ಸ್ಟ್ ಪ್ರಾಬ್ ಇಂಪಾರ್ಟೆನ್ಸ್ ಇರೋದು ಯಾವುದಕ್ಕೆ? ಆಗಮನ, ಅದನ್ನು ಕೊಡ್ತಾರೆ. ಪ್ರತ್ಯಕ್ಷ ಆದಮೇಲೆ ಆಗಮನೆ, ಅನುಮಾನ ಏನಿದ್ರು ಇನ್ಬಿಟ್ವಿನ್ ಬರೋದು ಅಷ್ಟೇ. ತದ್ವಿರುದ್ಧತ್ವಜ್ಜ, ಪ್ರತ್ಯಕ್ಷ ಸಾಕ್ಷಿ ಪ್ರತ್ಯಕ್ಷಕ್ಕೆ ಸಿದ್ಧವಾಗಿಲ್ಲ, ಜೀವೇಶ್ವರ ಐಕ್ಯ ಜೊತೆ ವಿರುದ್ಧ ಬೇರೆ ಇದೆ. ಐಕ್ಯಸ್ಯ ಪ್ರಥಮ ಮುಕ್ತ್ವಾ ಮೊದಲು ಅದನ್ನು ಹೇಳಿಬಿಟ್ಟು, ಅನುಮಾನಾನಪಿ ಆಗಮಸ್ಯ ಪ್ರಾಬಲ್ಯ, ಅನುಮಾನಕ್ಕಿಂತ ಆಗಮ ಪ್ರಬಲವಾದ್ದರಿಂದ, ಇದಾನೀ ತದ ಸಿದ್ಧತ್ವಂ ತದ್ವಿರುದ್ಧತ್ವಂಚ ಪ್ರತಿಪಾದಯನ್. ಆಗಮದಿಂದನೂ ಸಿದ್ಧವಾಗಿಲ್ಲ, ಆಗಮ ವಿರುದ್ಧವಾಗಿದೆ ಜೀವೇಶ್ವರಕ್ಕೆ ಅಂತ ಹೇಳಿದುಕೊಳ್ತು. ಮೊದಲಿಗೆ ತದ ಸಿದ್ಧತ್ವಂ ತಾವದರಿಸಿ, ಅಸಿದ್ಧತ್ವ ವಿರುದ್ಧತ್ವ ಎರಡು ಪಾಯಿಂಟ್. ಮೊದಲು ಅಸಿದ್ಧತ್ವವನ್ನು ಹೇಳ್ತಾರೆ, ಆಮೇಲೆ ವಿರುದ್ಧತ್ವವನ್ನು ಆಮೇಲೆ ಹೇಳ್ತಾರೆ. ಈಗ ಯಾವಾಗ ಹೇಳಬೇಕಾದ್ರೆ ಮೊದಲು ಏನು ಹೇಳಬೇಕು? ಪ್ರಾಮಾಣಿಕ ಅಲ್ಲ, ಪ್ರಮಾಣ ವಿರುದ್ಧ ಹೇಳೋ ರೀತಿ ನಚ ವಾದ ಮಾಡ. ಇಷ್ಟೊತ್ತು ಅವ್ರು ಹೇಳಿದ್ದು ಸರಿಯಲ್ಲ, ನಾನು ಹೇಳೋದು ಸರಿ ಇದು ಬರ್ತದೆ, ನಾನು ಹೇಳೋದು ಸರಿ, ಅವ್ರು ಹೇಳೋದು ಸರಿಯಲ್ಲ, ಈ ರೀತಿ ಎರಡು ಹೇಳದೆ ಹೇಳಿದ್ರೆ ಮಾತ್ರ ಸಿದ್ಧಾಂತ ಪ್ರೂವ್ ಆಗೋದು. ಅದಕ್ಕೆ ಸ್ವಪಕ್ಷ ಸಾಧನ, ಪರಪಕ್ಷ ದೂಷಣ. ಅದಕ್ಕಾಗಿ ಎರಡನ್ನೂ ತೋರಿಸಕೊಳ್ತು. ಮೊದಲು ಯಾವುದನ್ನು ತೋರಿಸ್ತಾರೆ ಅಂದರೆ, ಅವ್ರೇನು ಪ್ರತ್ಯಕ್ಷ ಆಗಮ ಇದೆ ಜೀವೇಶ್ವರ ಅಭೇದ ಹೇಳೋದಕ್ಕೆ ಅಂತ ಹೇಳ್ತಾರಲ್ಲ, ಅದು ಸುಳ್ಳು ಅಂತ ಹೇಳೋದು ಹೊರಟಿದ್ದಾರೆ. ಮೊದಲನೇ ವಾಕ್ಯ ನಚ ಅಭೇದೇ ಕಶ್ಚಿತ್ ಆಗಮ, ಅಭೇದದ ವಿಚಾರದಲ್ಲಿ ಒಂದು ಆಗಮ ಇಲ್ಲ. ಅಭೇದ ಹೇಳತಕ್ಕ ಜೀವೇಶ್ವರ ಅಭೇದ ಹೇಳ್ತಕ್ಕಂಥ ಆಗಮ ಒಂದು ಕೂಡ ಇಲ್ಲ. ಇದು ಒಂದು ಪಾಯಿಂಟ್. ಸಂತಿಚ ಭೇದೇ ಸರ್ವಾಗಮ, ಇನ್ನು ಭೇದದ ಬಗ್ಗೆ ಎಲ್ಲ ಆಗಮಗಳು ಇದೆ. ಎಷ್ಟು ಸಿಂಪಲ್ ಆನ್ಸರ್. ಆಗಮದ ಬಗ್ಗೆ, ಐಕ್ಯದ ಬಗ್ಗೆ ಒಂದು ಆಗಮನೂ ಇಲ್ಲ. ಅದು ಸರ್ವಿಲ್ಲದ ಎಲ್ಲ ಆಗಮಗಳು ಯಾವುದಕ್ಕೋಸ್ಕರ ಇದೆ? ಭೇದಕ್ಕೆ ಇದೆ. ಇಷ್ಟು ಒಂದು ಮಾತು ನೆನ್ಪಿಟ್ಕೊಂಡ್ಬಿಟ್ರೆ ಕನ್ಫ್ಯೂಷನ್ನೇ ಬರೋದಿಲ್ಲ. ಆಗ ಶುರು ಮಾಡಿದೆ, ಏನ್ರಿ ಹಾಗೆಲ್ಲ ಹೇಳ್ತೀರಿ, ನಾವು ಕೊಟ್ಟಷ್ಟು ಕೊಡ್ಕೊಂಡು ಒದ್ದಾಡ್ತಿದ್ದೀವಿ, ಕೊಟ್ಟು ಕೊಟ್ಟು ತೋರಿಸ್ಲಿ ಅಂತ ಕೇಳ್ತಾರೆ. ತತ್ ಕಥಂ ಜೀವೇಶ್ವರಯೋ ಜೀವೇಶ್ವರಯೋ ರೀತಿ ಪ್ರಕೃತಂ ಏತತ್ಯ ಉಪಪಾದಯಿಷ್ಯತೆ ಆಗಮ ವಿರುದ್ಧತ್ವಂಚ ಸಂತಿ ಚ ಇತಿ. ಈಗ ಆಗಮ ವಿರುದ್ಧ. ಈಗ ತತ್ ಕಥಂ ಇತ್ಯತಃ ತಾವದೇಕಂ ಆಗಮ ವಾಕ್ಯಂ ಪಠತಿ ತಥಾ ಹೀತಿ. ಕೆಲವು ವಾಕ್ಯ ಇದೆ ನೋಡಿ ಅಂತ ಹೇಳೋದು. ಫಸ್ಟ್ ಏನು ಕೊಟ್ಟವನೀಗ? ತತ್ವಮಸಿ ವಾಕ್ಯವನ್ನು ಕೊಟ್ಟ. ತತ್ವಮಸಿ ವಾಕ್ಯ ಇದೆ ಐಕ್ಯ ಹೇಳ್ತಕ್ಕಂಥದ್ದು. ನಾವೇನು ಮಾಡ್ತೀವಿ, ಫಸ್ಟ್ ಎಷ್ಟಿದೆ ಅಷ್ಟು ಹೇಳ್ಬಿಡತ್ತಿಗಳು, ಐದು ಹೇಳ್ಬಿಡ್ತಾರೆ ಅಷ್ಟೇ. ಸೊ ಒಂದು ಒಪ್ಪಿಕೊಂಡಾಗಾಯ್ತು, ಐದಿವೆ ಅಂತ ಹೇಳಿದ ಮೇಲೆ ಅನಂತ ಆಗಮದಲ್ಲಿ ಐದು ಮೈನಸ್ ಅನಂತ ಎಷ್ಟಿದೆ? ಭೇದಕ್ಕೆ ಇದೆ. ಐದು ಮೈನಸ್ ಅನಂತ ಅನಂತರೇ, ಅದಕ್ಕೆ ಸರ್ವಾಗಮ ಎಲ್ಲ ಆಗಮಗಳು ಕೂಡ ಭೇದ ಪರ ಹೊರತು ಅಭೇದ ಪರ ಯಾವುದೂ ಇಲ್ಲ ಅಂತಾಯ್ತು. ತತ್ವಮಸಿ ಇದೆಯಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ತಥಾ ಹಿ ಅತತ್ವಮಸಿ ಇತಿ ನವಕೃತ್ವೋಪದೇಶ ಸದೃಷ್ಟಾಂತಕಃ. ಈ ತತ್ವಮಸಿ ವಾಕ್ಯಾರ್ಥ ಎಷ್ಟೋ ಕಡೆ ವಾಕ್ಯಾರ್ಥ ಕೇಳಿರ್ತೀರಿ, ಅದು ಡಿಟೇಲೇ ವಾಕ್ಯಾರ್ಥ ತೋರಿಸ್ತಾರೆ. ಇದು ಆ್ಯಕ್ಚುಲಿ ಬರೋದು ಛಾಂದೋಗ್ಯದೊಳಗೆ, ಅಲ್ಲೂ ಬರೀತಾರೆ, ಅದು ಸ್ವಲ್ಪ ಬರೀತಾರೆ. ಇಲ್ಲಿ ಭಾಳ ಡೀಟೇಲೇ ಬರ್ತಿದ್ದಾರೆ. ಬರೀ ಛಾಂದೋಗ್ಯ ಓದೋರಿಗೆ ಪೂರ್ತಿ ಅರ್ಥ ಆಗೋದಿಲ್ಲ. ಈ ಪೂರ್ತಿ ಇದನ್ನು ಓದಿ ಓದಿದ್ರೆ ಅರ್ಥ ಆಗೋದು. ಅದಕ್ಕೆ ಪ್ರಕರಣ ಇದೆ. ಎಷ್ಟೋ ಜನಗಳು ಚಿತ್ರಣೆ ಓದೋದಿಲ್ಲ. ತುಂಬ ಜನ ಓದೋಕ್ಕೆ ಏನು ಮಾಡಿದ್ರೆ ಉಪನ್ಯಾಸರಿಗೆ ಕೇಳಿ ಸರ್ವಲ್ಲ ಓದಲೇಬೇಕು ಅಂದೆ. ಸ್ವಲ್ಪ ಛಾಂದೋಗ್ಯ ಹೇಳಿಬಿಡಿ ಅಂತ ಕೇಳ್ತಾರೆ. ಯಾವ್ದು ತಾವೇ ಆರಿಸ್ಕೊಂಬರ್ತಾರೆ, ಅವರದ್ದು ಒಂದು ಹೇಳ್ಬಿಡ್ತಾರೆ. ಇದು ಅಲ್ಲಿ ಸಂಕ್ಷಿಪ್ತ ಹೇಳಿರ್ತಾರೆ. ಇದೋ ವಿಷಯಕ್ಕೆ ಅವ್ರು ಉತ್ತರ ಕೊಟ್ಟಿಲ್ಲ, ಆಚಾರ ತಿಳ್ಕೊಂಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಇದು ನೋಡೇ ಇಲ್ಲ ಅವರು. ಹೀಗಾಗಿ ತುಂಬ ಜನ ಸ್ವರಮೂಲ ಪೂರ್ತಿ ಓದೋ ಕಾನ್ಸೆಪ್ಟ್ ನಮ್ಮಲ್ಲಿ ಇಲ್ಲೇ ಇಲ್ಲ. ಅಲ್ಲೊಂದು ಇಲ್ಲೊಂದಿಲ್ಲೊಂದು ಓದೋದು ಅಷ್ಟೇ. ಅದು ಏನೋ ಪುಣ್ಯ ಬರ್ತದೆ, ಅಷ್ಟು ಅರ್ಥ ಆಗ್ತದೆ ಎಂಬ ಪ್ರಶ್ನೆ ಅಲ್ಲ. ಏನೋ ಪುಣ್ಯ ಬರುತ್ತೆ ಅಷ್ಟೇ. ಈ ರೀತಿ ಓದಿದ್ರೆ ತಿಳಿಯೋದಿಲ್ಲ. ಇಲ್ಲಿ ಡೀಟೇಲ್ ಡಿಸ್ಕಸ್ ಮಾಡಿರೋ ಜಾಗ ಇದೆ ಅಷ್ಟೇ. ಅದು ಓದ್ಬಿಟ್ರೆ ಅದು ಗಾಢ ಬಂದಾಗ ಒಂದೇ ಆಗೋದು ಕೂಡ, ಬೇರೆ ಹೊತ್ತಿನಾಗಿಲ್ಲ. ಅದು ಬುದ್ಧಿ ಗ್ರಾಢ ಬರ್ತದೆ, ಏನು ಉಪಯೋಗ ಬರೋದಿಲ್ಲ. ತಥಾ ಹೀ ಮೊದಲು ಹೇಳಬೇಕಾದ್ರೆ ಹೇಳ್ತಾರೆ ಇದರ ತತ್ವಮಸಿ ಅಂತ ತಿಳ್ಕೊಂಡ್ರೆ ತಪ್ಪು. ತಥಾ ಅತತ್ವಮಸಿ ಅಂತೇನೆ ಅಲ್ಲಿರೋದು. ಸ ಆತ್ಮ ಅಲ್ಲಿರೋದು ಹೀಗೆ, ಸ ಆತ್ಮ ತತ್ವಮಸಿ ಶ್ವೇತಕೇತು. ಸ ಆತ್ಮ ಅತತ್ ಸವರ್ಣ ದೀರ್ಘ ಸಂಧಿ ಆದಾಗ ಸೇರ್ಕೊಂಬಿಡುತ್ತೆ. ಇರೋದು ಅತತ್ವಮಸಿ ಅಂತಿದೆ, ನೀ ತಿಳ್ಕೊಂಡ ಇಲ್ಲೇ ಇಲ್ಲ. ನೀ ತಿಳ್ಕೊಂಡದ್ದೇನು? ತತ್ವಮಸಿ, ಅದು ನೀನಾಗಿರುವೆ ಅಂತ ತಿಳ್ಕೊಂಡಿದ್ದಿ. ಅಲ್ಲಿರೋದೇನು? ಅದು ನೀನಾಗಿಲ್ಲ ಅಂತ ಅರ್ಥ ಆಗುತ್ತೆ. ಆಯ್ತು ತೆರೆಸಿದಾಗ ಅದು ನೀನಾಗಿಲ್ಲ ಅಂತಾಯ್ತು. ಆದ್ದರಿಂದ ನೀವು ಓದಲಿ ಆಗಮ ನಮ್ಮ ಪರ ನಿಮ್ಮ ಪರ ಅಲ್ವೇ ಅಲ್ಲ ಅಂತ ಹೇಳ್ಬಿಟ್ಟು. ಅಲ್ಲ, ನೀವು ಅತತ್ವಮಸಿ ಅಂತ ಹೇಳ್ತೀರಲ್ಲ, ನಾವು ತತ್ವಮಸಿ ಅಂತ ಹೇಳ್ತೇವೆ. ಇದು ಹೇಗೆ ಹೇಳ್ತೀರಿ? ಒಂಬತ್ತು ಸಂತ ಬಂದು ನವಕೃತ್ವ ನೈನ್ ಟೈಮ್ಸ್ ಬಂದಿದೆ. ಅಚ್ಚ ನೈನ್ ಟೈಮ್ಸ್ ಬಂದಿರೋದು ಹೌದು, ಅದು ನೈನ್ ಟೈಮ್ಸ್ ಏನಂತ ಬಂದಿದೆ? ಸದೃಷ್ಟಾಂತಕ, ದೃಷ್ಟಾಂತ ಕೊಟ್ಟು ಹೇಳಿದ್ದಾರೆ. ನೈನ್ ಟೈಮ್ಸ್ ದೃಷ್ಟಾಂತ ಕೊಟ್ಟು ಹೇಳಿದ್ದಾರೆ. ಯಾವಾಗಲೂ ಕೂಡ ದೃಷ್ಟಾಂತ ನೋಡಿ ಪ್ರತಿಜ್ಞೆಯನ್ನು ಅರ್ಥ ಮಾಡ್ಕೋಬೇಕು. ಅದೆಲ್ಲ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಒಟ್ಟು ಅವನ ಪ್ರಕಾರ ಏನಾಯ್ತು? ಈಗ ಒಂಬತ್ತು ಸಂತ ಬಂದಿದೆ ಹಿಂದೆ ಹೇಳಿದ್ದಾರೆ, ರಿಪೀಟ್ ಆಗಬಾರ್ದು ಅಂತ ಅವನೇ ಹೇಳಿದ್ದಾರೆ. ಒಂಬತ್ತು ಸಂತ ಬಂದಮೇಲೆ ಏನಾಯ್ತು? ಈಗ ಅಪೂರ್ವತ ಹೊರಟೋಯ್ತು. ಅಪೂರ್ವತ ಇಲ್ಲ ಅಂತ ಒಪ್ಕೊಂಡಾಗಲಿಲ್ಲ, ತಪ್ಪದು. ನವಕೃತ್ವೋಪದೇಶ ಸದೃಷ್ಟಾಂತಕ ಅತತ್ವಮಸಿ ಅನ್ನೋದನ್ನು ನಾವು ತತ್ವಮಸಿ ವಾಕ್ಯನ ಹೇಗೆ ಬಿಡಿಸ್ಬೇಕು ಅಂದರೆ, ಅತತ್ವಮಸಿ ಅಂತ ಬಿಡಿಸ್ಬೇಕು, ತತ್ವಮಸಿ ಅಂತ ಬಿಡಿಸ್ಬೇಕು ಪ್ರಶ್ನೆ. ಅವಾಗ ಉತ್ತರ ಏನು ಅಂದರೆ, ದೃಷ್ಟಾಂತ ಕೊಟ್ಟಿದ್ದಾರೆ ನೋಡು, ಆ ದೃಷ್ಟಾಂತದಿಂದ ಬಿಡಿಸ್ಬೇಕದು. ಅಲ್ಲಿ ಒಂದು ದೃಷ್ಟಾಂತ ಇದ್ರೂ ಸಾಕಾಗ್ತಿದ್ವಿ. ಒಂಬತ್ತು ದೃಷ್ಟಾಂತ ಇವೆ, ಒಂಬತ್ತು ದೃಷ್ಟಾಂತ ಕೂಡ ಏನಂತಿದೆ? ಆ ಅಂತ ಬಿಡಿಸ್ಬೇಕು ಅಂತಿದೆಯೇ ಹೊರತು ಆ ತೆಗೆದು ಬಿಡಿಸ್ಬೇಕು ಅಂತಿಲ್ಲ. ಇದು ಕ್ಲೀನಾಗಿ ತೋರಿಸ್ತಿರೋದು. ಯಾರಿಗೆ ಬೇಕಾದ್ರೆ ಅರ್ಥ ಆಗು. ಗುಡಿದವರೆಲ್ಲ ವಾಕ್ಯಾರ್ಥ ಏನು ಮಾಡಿಬಿಡ್ತಾರೆ ಅಂದರೆ, ಶಬ್ದಗಳು ಉಪಯೋಗಿಸಿ ಕನ್ಫ್ಯೂಷನ್ ಮಾಡ್ತಾರೆ. ಅಷ್ಟೇ, ಮಿನಿಮಮ್ ಶಬ್ದ ಉಪಯೋಗಿಸ್ತಾರೆ. ಶಬ್ದ ಎಷ್ಟು ಮಟ್ಟಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಎಷ್ಟೋ ಅಷ್ಟೇ. ಶಬ್ದದ ಪರ್ಪಸ್ ಅಷ್ಟೇ. ಎಷ್ಟೋ ಸರ್ತಿ ದಾರಿ ಆದೊಂದು ಕಡೆ ಹೀಗಂದು ಬಿಡ್ತಾನೆ ಅಷ್ಟೇ. ಮಾತು ಉತ್ತರ ಕೊಡಲಿಲ್ಲ ಅಲ್ಲ, ಕರೆಕ್ಟಾಗಿ ತೋರಿಸ್ತ ಮಾತಾಡಿ. ಇನ್ನೂ ಸ್ವಲ್ಪ ಸಂದ ಮಾತಾಡಿದ್ರೆ ಕಿವಿ ತೋರಿ ಮಾತಾಡ್ತಾಗುತ್ತೆ. ಈ ತೋರಿಸಿ ಯಾರಿಗೆ ಬೇಕಾದ್ರೆ ಹೀಗೆ ತೋರಿಸ್ಬಿಡ್ತಾರೆ. ಮೂಲ ಪರ್ಪಸ್ ಏನೀಗ ಪ್ರಶ್ನೆಗೆ ಉತ್ತರ ಕೊಡ. ಆಚಾರ ಶಬ್ದ ಹಾಗೆ ಉಪಯೋಗಿಸ್ತಾರೆ, ಜನ ಉಪಯೋಗಿಸೋದು ಹೇಗೆ ಅಂದ್ರೆ ವಾಕ್ಯಾರ್ಥ ಉಪಯೋಗಿಸೋದು ಹೇಗೆ ಅಂತ ಕೇಳಿದ್ರೆ ತಲೆ ಕೆಟ್ಟೋಗುತ್ತೆ, ಏನು ಬರೀ ಮಾತಾಡ್ತಾರೆ ಇವರು ಅಂತೆ. ಇದು ಕಲ್ತ್ಕೋಬೇಕು ಆಚಾರ. ಇದನ್ನು ಓದಿದ ಮೇಲೆ ಏನು ಮಾಡೋದು, ಮಿನಿಮಮ್ ವರ್ಡ್ಸ್, ಮಿನಿಮಮ್ ವರ್ಡ್ಸ್ ಉಪಯೋಗಿಸಿದಷ್ಟು ಕೂಡ ಕ್ಲಾರಿಟಿ ಜಾಸ್ತಿ ಇರುತ್ತೆ, ಆಂಬಿಗ್ಯುಟಿ ಬರೋದಿಲ್ಲ. ಹೆಚ್ಚು ಉಪಯೋಗಿಸಿದಾಗ ಪದಗಳ ಕಡೆ ಗಮನ ಹೋಗ್ಬಿಡುತ್ತೆ, ಪದಗಳ ಗಮನ ಹೋಗ್ಬಿಟ್ಟು ಯಾವ್ದು ಮಿಸ್ ಆಗಿಬಿಡತ್ತೆ, ಇದೇ ಮಿಸ್ ಆಗುತ್ತೆ. ಅದ್ರ ಅರ್ಥ ಮಾಡಿಕೊಂಡು ಶಬ್ದದ ಬಳಕೆಯನ್ನು ಆಚಾರ ತೋರಿಸ್ಕೊಟ್ಟಂತ ಯಾರೂ ತೋರಿಸ್ಕೊಟ್ಟಿಲ್ಲ. ಎಷ್ಟು ಕಡಿಮೆ ಮಾತಾಡ್ತೀರೋ ಅಷ್ಟು ತಿಳಿದಿದೆ ಅಂತ ಅರ್ಥ. ಹೆಚ್ಚು ಮಾತಾಡಿದ್ರೆ ತಿಳಿದಿಲ್ಲ ಅನ್ನೋದನ್ನು ಗ್ಯಾಪ್ ಫಿಲಪ್ ಮಾಡೋಕ್ಕೆ ಹೆಚ್ಚು ಉಪಯೋಗಿಸ್ತಾರೆ ಅಂತ ಅರ್ಥ. ಮತ್ತೆ ಗೊತ್ತಿಲ್ಲ ಅಂತ ಗೊತ್ತಾಗಬಾರ್ದು, ಅದೇನಾಯ್ತು ಅಂದ್ರೆ ಸುಳ್ಳು ಮಾಡ್ತಾರೆ, ಅದೇನಾಯ್ತು ಅಂದ್ರೆ ಇಲ್ಲ ಅಂತ ಹೇಳಬಾರ್ದೆ, ಅದೇನಾಯ್ತು ಅಂದ್ರೆ ಕತೆ ಸುಳ್ಳಾಯಿದೆ ಅಂತ, ಅದು ಕೆಲಸ ಮಾಡ್ಕೊಂಬಂದಿಲ್ಲ ಅದು ಕತೆ ಶುರು ಮಾಡ್ತಾರೆ ಅಂತ. ಇದ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಅತಿ ಕಡಿಮೆ ಮಾತಾಡೋದು ಬಹಳ ಮುಖ್ಯವಾದಂಥ ಸಂಗತಿ. ಅದು ಎಷ್ಟು ಸ್ಪಷ್ಟ, ತಥಾಹಿ ಅತತ್ವಮಸೀತೆ ನವಕೃತ್ವೋಪದೇಶ ಸದೃಷ್ಟಾಂತಕ, ದೃಷ್ಟಾಂತ ಸಮೇತ ಇದೆ ನೋಡು. ಜೀವೇಶ್ವರ ಇದೇನೇನ ಇನ್ನೊಮ್ಮೆ ಹೇಳಿ ಏನ ಏನ್ ಹೇಳ್ತಾರೆ? ಹೌದು. ಅದು ಬೇರೆ. ಫಸ್ಟ್ ಏನ್ ಮಾಡ್ತಾರೆ ಈಗ, ನಮ್ಮ ಉದ್ದೇಶ ಇಷ್ಟು, ವಾಕ್ಯ ಆಗಿದೆ, ಇದು ಭೇದ ಪರ್ವಣ ಅಭೇದ ಪರ್ವಣ ಪ್ರಶ್ನೆ. ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಾರೆ. ಇನ್ನು ತತ್ವಸಿದ್ಧಿ ನಮಗೇನು ಬಾಧಕ ಇಲ್ಲ ಸಾರ್, ತತ್ವಸಿದ್ಧರೆ ಬಿಡಿಸಿ, ಅದು ನಮ್ಮ ಪರನೇ ಇರೋದು, ಆ ವಿಚಾರ ಏನಿಲ್ಲ. ಆದರೆ ಫಸ್ಟ್ ಸರಿಯಾಗಿ ಅರ್ಥ ಮಾಡ್ಕೊಳ್ಕೊಟ್ರೆ ನೀವು ಏನಪ್ಪ ಬಿಡಿಸ್ಬೇಕು, ವಾಕ್ಯ ಸ್ಟಾರ್ಟ್ ಮಾಡಬೇಕು. ನೀನು ತತ್ವಸಿದ್ಧ ಬಿಡಿಸಿ ಇಷ್ಟೆಲ್ಲ ಪ್ರಾಬ್ಲಮ್ ಮಾಡ್ಕೊಟ್ಟಿದ್ದು, ಅತತ್ವಸಿದ್ಧರೇ ಬಿಡಿಸ್ಬೇಕು. ಅಲ್ಲಿಂದ ಶುರು ಮಾಡ್ತಾರೆ ಆರ್ಗ್ಯುಮೆಂಟ್ನ. ಯಾತಕ್ಕೆ ದುಷ್ಟಾಂತ ನೋಡು ಅಂತ ಹೇಳಿ, ದುಷ್ಟಾಂತ ನೋಡಿ ತಿಳ್ಕೊಬೇಕು, ಮುಂದೆಲ್ಲ ಅದೆಲ್ಲ ಹೇಳ್ತಾ ಹೋಗ್ತಾರೆ. ಫಸ್ಟ್ ಇದು ನೋಡ್ತಿರ್ಲಿಕ್ಕೆ ಗೊತ್ತಾಗೋ ವಿಚಾರ ಯಾವುದು ಅಂದರೆ, ತತ್ವಮಸಿ ಅಲ್ವೇ ಅಲ್ಲದ ಅತತ್ವಮಸಿ ಅಂತ. ಬಿಕಾಸ್ ಆಫ್ ದಿ ಎಕ್ಸಾಂಪಲ್ಸ್, 9 ಎಕ್ಸಾಂಪಲ್ಸ್ ಗಿವನ್, 9 ದೃಷ್ಟಾಂತ ಇದೆ ನೋಡು. ಕಾಂಟೆಕ್ಸ್ಟ್ ಬಂದಿರೋದು ಏನಂತ ಅಲ್ಲಿ ಅದೆಲ್ಲ ಹೇಳ್ತಾರೆ, ಕಾಂಟೆಕ್ಸ್ಟು ಹೇಳ್ತಾರೆ. ಈಗ ಮಗ ಏನು ಮಾಡಿದ್ದಾನೆ ಅವನೀಗ, ಬರೀ ಅಹಂಕಾರ ಪಟ್ಟು ಬಂದಿದ್ದ. ಅಹಂಕಾರ ಪಟ್ಟು ಬಂದವನಿಗೆ ನೀನು ದೇವರಲ್ಲ ಅಂತ ಹೇಳಿದ್ರೆ ಅಹಂಕಾರ ಹೋಗುತ್ತೋ, ನೀನು ದೇವರು ಅಂತ ಹೇಳಿದ್ರೆ ಅಹಂಕಾರ ಹೋಗುತ್ತಾ? ಇನ್ನು ಅಹಂಕಾರ ಜಾಸ್ತಿ ಆಗುತ್ತೆ. ಅದಕ್ಕೆ ಹಾಗೆ ನಡ್ಕೊಂಡೆ ಅಂತ ಹೇಳ್ಬಿಡೋದು ಅವರು. ಪ್ರಸಂಗಕ್ಕೆ ವಿರುದ್ಧ ಅವ್ರ ಬುದ್ಧಿ, ಅವ್ನು ಭಾರಿ ಬುದ್ಧಿವಂತ ಅಂದ್ಬಿಟ್ರು. ತಕ್ಷಣ ಅವ್ನಿಗೆ ಅಹಂಕಾರ ಹೋಯ್ತ. ನನ್ನ ಉತ್ತರ ಹೇಗಿತ್ತು ಅಂದರೆ ಬಡ್ಕೋಬೇಕು ಅಂತ. ಏನಾಯ್ತು ಅಲ್ಲಿಗೆ? ಕತೆ ಮುಗೀತು. ಅವ್ರ ಉತ್ತರ ತಪ್ಪು ಅಂತ ಹೇಳಬೇಕಾಗಿಲ್ಲ, ಹೊಡ್ಕೋಬೇಕು ಅಂದ್ರೆ ಕತೆ ಮುಗೀತು. ಅದನ್ನು ಹೇಳ್ತಿದ್ದ ನಪ್ಪ, ನೀನು ಅವ್ನು ಅಲ್ಲಯ್ಯ ಅಂತ ಹೇಳ್ತ ಅಷ್ಟೇ. ಸರಿಯಾಗಿದೆ, ಅದೇ ಮೋಸ್ಟ್ ರೆಲೆವೆಂಟ್ ಅರ್ಥ ಅದೇನೆ. ಇಲ್ಲದ್ರೆ ಹೇಳ್ಬೇಕು 9 ಸರ್ತಿ ಹೇಳೋಕ್ಕೆ ಕಾರಣ ಇರಲಿಲ್ಲ. ಅವ್ನು ತಪ್ಪು ತಿಳ್ಕೊಂಡಿದ್ದೆ, ನೀನು ದೇವ್ರ ತಿಳ್ಕೊಂಡ್ಬಿಟ್ಟಿದ್ದೆ ಓದಿದ ಮಾತ್ರಕ್ಕೇನೆ. ಅಹಂಕಾರ ಬಂದಿತ್ತು ಅವನಿಗೆ. ಕೆಲವರು ಇರ್ತಾರೆ ಪಾಠಕ್ಕೂ ಶುರು ಮಾಡಿರ್ತಾರೆ ಅಷ್ಟು, ಒಂದೇ ಎರಡು ದಿವಸ ಉಳಿದವರೆಲ್ಲ ದಂಡರು ತೀರ್ಮಾನ ಮಾಡ್ಬಿಡುತ್ತೆ. ನಾನು ಕಾರು ದಂಡನೆ ಉಳಿದವ್ರು, ಯಾಕಂದ್ರೆ ಪಾಠ ಶುರು ಮಾಡಿಬಿಟ್ಟಿದ್ರೆ ಅಂದ್ರೆ ಗ್ಯಾರಂಟಿ ಪಂಡಿತ. ಒಂದು ಕಾರಣ ಕ್ಲಾಸ್ ಇದೆ ಆ ಥರ, ಮುಂದೆ ಪಾಠಕ್ಕೆ ಹೋಗೋದಿಲ್ಲ ಅವರು. ಉಳಿದವರೆಲ್ಲ ಬೈತಾ ಇರ್ತಾರೆ, ಅವ್ರಿಗೆ ಬರೋದು ಇವ್ರಿಗೆ ಬರೋ ಅದೇ ಕೆಲಸ ಅವ್ರಿಗೆ. ಯಾಕೆಂದ್ರೆ ಅಹಂಕಾರ ಬಂದ್ಬಿಡ್ತು. ಅವ್ನು ವಿದ್ಯೆ ಏನು ಡೇಂಜರ್ ಅಂದರೆ ಸಾಮಾನ್ಯವಾಗಿ ಏನು ಮಾಡುತ್ತದ, ಅಹಂಕಾರ ಕೊಡುತ್ತೆ. ಅಹಂಕಾರ ತೆಗೆದಾಗ ತಕ್ಷಣ ಏನಾಗುತ್ತದ, ನಿಜವಾದ ಎಫೆಕ್ಟ್ ಕೊಡುತ್ತೆ. ಉದಾಹರಣೆಗೆ ಬೆಳೆಯಲ್ಲಿ ಒಳ್ಳೆ ಭೂಮಿ ಅಂದರೆ ಫಸ್ಟ್ ಏನು ಕೊಡುತ್ತದ, ಕಳೆನ ಕೊಡು. ಬಂತ ರೈತರು ಬಿದ್ದುಬಿಡ್ತಾರೆ, ಅದು ಬೆಳೆ ಇನ್ನೂ ಬಂದೇ ಇರೋದಿಲ್ಲ, ಕಳೆ ಬಂದ್ಬಿಟ್ಟಿರುತ್ತೆ ಆಗಲೇ. ಸೊ ಕಳೆ ಓದಿನ ಕಳೆ ಅಲ್ಲ, ಈ ಕಳೆ ಬಂದ್ಬಿಡುತ್ತೆ. ಈ ಕಳೆ ಭಾರಿ ಕಳೆ ಬೇರೆ, ಕಳೆ ಬೇರೆ, ಅದು ವರ್ಚಸ್ಸು. ಇದು ವರ್ಚಸ್ ಅಲ್ಲ, ಮತ್ತೆ ಅದೇ ಬೆಳೆ. ಫಸ್ಟ್ ಆದ ರೈತ ಏನು ಮಾಡ್ತಿರ್ತಾರೆ, ಯಾವಾಗಲೂ ಕಳೆ ತೆಗೆಯೋದು ಅಂತಾರೆ. ಎಲ್ಲಿವರೆಗೆ ತೆಗಿತಾರೆ, ತುಂಬ ದಿವಸ ತೆಗೆದಿಲ್ಲ ಅದನ್ನು, 2-3 ಸತ್ ಮಾತ್ರ ತೆಗಿತಾರೆ. ಅಷ್ಟೊತ್ತಿಗೆ ಯಾವ್ದು ಬರುತ್ತೆ, ಬೆಳೆ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಕಳೆ ಬೆಳೆಯೋದೇ ಇಲ್ಲ, ಯಾತಕ್ಕೆ ಅಂದರೆ ನೆರಳು ಬಂದ್ಬಿಡುತ್ತೆ, ಅದು ಬೆಳೆಯೋ ಚಾನ್ಸ್ ಇರೋದಿಲ್ಲ. ಸೊ ಒಂದು ಸ್ಟೇಜ್ ಅಥವಾ ಅಹಂಕಾರ ಬರೋದಿಲ್ಲ, ಫಸ್ಟ್ ಅಹಂಕಾರ ಬರುತ್ತೆ. ಅದು ಫಸ್ಟ್ ಶಿಷ್ಯರಿಗೆ ಏನು ತಯಾರು ಮಾಡಬೇಕು, ಅಹಂಕಾರ ಬರದಂತೆ ನೋಡ್ಕೋಬೇಕು. ಅಹಂಕಾರ ಬರೆದು ನಿಂತು ಹೋದ ಮೇಲೆ ಮುಂದೆ ಏನಾಗುತ್ತೆ ಅಂದರೆ ನಿಶ್ಚಿಂತೆ ಆಗಿದೆ. ಕಳೆ ಕೊನೆಯವರೆಗೂ ಕಳೆ ತೆಗೆಯೋದೇ ಇಲ್ಲ, ಒಂದು ಸ್ಟೇಜ್ವರೆಗೆ ಮಾತ್ರ ಕಳೆ ಬರುತ್ತೆ. ಬಿಗಿನರ್ಸಿ ಭಾರಿ ಡೇಂಜರ್ ಇರೋದು ಗೊತ್ತಾಯ್ತು, ಬಿಗಿನರ್ಸಿ ಭಾರಿ ಡೇಂಜರ್. ಎಷ್ಟು ದಿನ ಆ ಕಳೆ ಅಹಂಕಾರ ಬಿಟ್ಟೇಬಿಡ್ತಾರೆ, ಓದೋದಿಲ್ಲ ಆಮೇಲೆ ಯಾಕೆ ಓದಿ ಆಯ್ತಲ್ಲ ತಿಳ್ಕೊಂಡ್ಬಿಡ್ತಾರೆ ಅಷ್ಟೊತ್ತಿಗೆ. ಅದು ಅದೇ ಡೇಂಜರ್ ಬರುತ್ತೆ. ಅದಕ್ಕಾಗಿ ಫಸ್ಟ್ ಏನು ಮಾಡ್ತಾರೆ, ಈಗ ಉದ್ದಾರ ಶ್ವೇತಕೇತು ಹಾಗಾಗಿತ್ತು, ಈಗ 12 ಓದಿದ್ದ, ಅಹಂಕಾರ ಬಂದುಬಿಟ್ಟು ಅದು ತೆಗಿಬೇಕಾಗಿತ್ತು. ತಂದೆ ಏನು ಮಾಡಿದ, ಈಗ ಕಳೆ ಯಾವಾಗಲೂ ಕೂಡ ಅಹಂಕಾರ ಎಲ್ಲರಿಗೂ ಕಡೆ ಎಲ್ಲ ಕಡೆ ತೆಗೆಯೋದಿಲ್ಲ, ಕಾಡಲ್ಲೋ ಕಡೆ ತೆಗೆಯೋದಿಲ್ಲ, ಯಾತಕ್ಕೆ ಯಾತಕ್ಕೆ ತೆಗೆಯೋದಿಲ್ಲ, ಅಲ್ಲಿ ಪರ್ಪಸ್ಸೇ ಇಲ್ಲ. ಬೆಳೆ ಇದ್ದಿರ್ತಾರೆ ಕಡೆ ತೆಗಿಲಿಕ್ಕೆ. ಯಾರಿಗೆ ಜ್ಞಾನ ಬರೋ ಚಾನ್ಸ್ ಇದೆ ಅವ್ರಿಗೆ ಅಹಂಕಾರ ಬಂದರೆ ತೆಗಿಬೇಕು, ಯಾರಿಗೆ ಜ್ಞಾನ ಬರೋ ಚಾನ್ಸೇ ಇಲ್ಲ ಅವ್ರಿಗೆ ಏನು ಹೇಳಬೇಕು, ಅಹಂಕಾರನೇ ಸ್ವರೂಪ ಹಾಳಾಗಿ ಹೋಗು ಅಂತ ಹೇಳ್ತಾರೆ. ಅದಕ್ಕೆ ಅರ್ಜುನಿಗೆ ಅಹಂಕಾರ ತೆಗೆದ ಕೃಷ್ಣ, ದುರ್ಯೋಧನ ತೆಗಿಲಿಲ್ಲ, ಸ್ವರೂಪದಲ್ಲಿ ಅಹಂಕಾರ ಇದೆ ಅವರಿಗೆ. ಇವ್ರು ಅರ್ಜುನ ಸ್ವರೂಪದಲ್ಲಿ ಅಹಂಕಾರ ಇಲ್ಲ, ಅದು ತೆಗೆದುಬಿಟ್ರು. ಆ ತೆಗಿಲಿಕ್ಕೆ ಉದ್ದಾಲಕರು ಹೇಳಿದ್ರಿಂದ ಆ ಬಂದರೆ ಸರಿ ಹೋಗುತ್ತೆ ಹೊರತು ಇಲ್ಲೋರೆ ಸರಿ ಹೋಗೋದಿಲ್ಲ ಅವ್ರು ಹೇಳ್ತಾರೆ. ನೋಡಿ ಮುಂದೆ ನೋಡಿ ಗೊತ್ತಾಗುತ್ತೆ. ಸ ಆತ್ಮ ಅತತ್ವಮಸಿ, ಸಯೇವ ಪರಮಾತ್ಮ ತ್ವಂ ತತದಸಿ ತಸ್ಮಾದನ್ಯದ್ವಸ್ತು ಅಸಿ ಇತಿ ಉದ್ದಾಲಕೇನ ಪಿತ್ರಾ ಪುತ್ರಂ ಶ್ವೇತಕೇತುಂ ಪ್ರತಿ ಉಪದೇಶ ಕ್ರಿಯತೆ. ನಡೆದಿರೋದೇನು ಅಂದರೆ, ಸಯೇವ ಪರಮಾತ್ಮ, ಪರಮಾತ್ಮ ಸ ಆತ್ಮ ಅದಿರೋದು ಹಾಗೆ, ಸ ಆತ್ಮ ಅತತ್ವಮಸಿ ಶ್ವೇತಕೇತು, ಅವನು ಪರಮಾತ್ಮ, ನೀನು ಅವನಲ್ಲ ಅಂಥೇಳಿ ಉದ್ದಾಲಕೇನ ಪಿತ್ರ, ತಂದೆಯಾದ ಉದ್ದಾಲಕರು ಪುತ್ರಂ ಶ್ವೇತಕೇತುಂ ಪ್ರತಿ, ಮಗನಾದ ಶ್ವೇತಕೇತುವನ್ನು ಕುರಿತು ಉಪದೇಶ ಮಾಡ್ತಾ ಇದ್ದಾರೆ. ಅಥೋ ನೈತದ್ ವಿರೋಚನಂ ಪ್ರತಿ ಪ್ರಜಾಪತಿ ವಾಕ್ಯವತ್ ಪ್ರತಾರಣಮಿತಿ ಸೂಚಯಿತಿ ಉದ್ದೇಶ ಇತಿ ಉಪದೇಶ ಇತಿ. ವೆರಿ ಇಂಪಾರ್ಟೆಂಟ್. ನವಕೃತ್ವೋಪದೇಶ. ವಿರೋಚನ ಇಂದ್ರ ಇಬ್ಬರು ಬ್ರಹ್ಮದೇವತ ಹೋದರು, ಅವರೇನು ಮಾಡಿದರು ಕ್ಲಿಯರಾಗಿ ಹೇಳಲಿಲ್ಲ, ಮತ್ತೆ ವೇಗ ಹೇಳಿಬಿಟ್ರಿ. ಅದಕ್ಕೆ ಅಂದರೆ ಇಬ್ಬರು ಕೇಳ್ತಿದ್ದಾರೆ, ಒಬ್ಬರು ಒಳ್ಳೆಯವನು ಒಬ್ಬರು ಕೆಟ್ಟವನು. ಒಳ್ಳೆಯವರು ಏನು ಹೇಳಿದೆ ಹೋದರೆ ಜ್ಞಾನನೇ ಬರೋದಿಲ್ಲ, ಡೈರೆಕ್ಟ್ ಹೇಳಿದರೆ ಇವನಿಗೆ ಜ್ಞಾನ ಬಂದ್ಬಿಡುತ್ತೆ. ಇಂದ್ರದೇವರಿಗೆ ಜ್ಞಾನ ಬರಬೇಕು, ವಿರೋಚನೆ ಜ್ಞಾನ ಬರಬಾರ್ದು. ಅದಕ್ಕೆ ಯಾರೀತಿ ಉಪಯೋಗಿಸ್ತಾರೆ ಅವರು, ಎಂಬಿಗಸ್ತ ಹಿಡಿತ. ಇಲ್ಲಿ ಆ ಪ್ರಶ್ನೆ ಬಂದಿಲ್ಲ, ಇರೋದು ಒಬ್ಬನೇ, ಕೇಳೋದು ಒಬ್ಬನೇ, ಯಾರೋ ಶ್ವೇತಕೇತು, ಹೇಳೋದು ಯಾರು ಉದ್ದಾಲಕರು. ಸಂಬಂಧ ಏನೋ ತಂದೆ ಮಗ, ತಂದೆ ಮಗನಿಗೆ ಯಾವಾಗಲೂ ಏನಂತ ಹೇಳ್ತಾನೆ, ಉಪದೇಶವನ್ನು ಮಾಡ್ತಾನೆ. ಅಲ್ಲಿ ಉಪದೇಶ ಓಪನ್ ಅಲ್ಲ, ಉಪದೇಶ ಮಾಡ್ತಾನೆ. ಆಚಾರ್ಯ ಒಂದು ಪದ ಉಪಯೋಗಿಸೋದಕ್ಕೆ ಎಷ್ಟು ಕೃತ್ಯ ಇದೆ ತೋರಿಸ್ತಾನೆ. ನವಕೃತ್ವ ವಾಕ್ಯ ಅಂತ ಹೇಳಲಿಲ್ಲ, ನವಕೃತ್ವ ಉಪದೇಶ ಅಂತ ಕರೆ. ಉಪದೇಶ ಯಾವಾಗಲೂ ಶ್ರೋತೃ ಯೋಗ್ಯರಾಗಿದ್ದರೆ ಮಾತ್ರ ಮಾಡಬೇಕು, ಅಯೋಗ್ಯರಿಗೆ ಉಪದೇಶ ಮಾಡಬಾರ್ದು ಯಾವಾಗಲೂ ಕೂಡ. ಅದಕ್ಕಾಗಿ ಉಪದೇಶ ಕ್ರಿಯತೆ ಸೂಚಯಿತ್ ಉಪದೇಶ ಇತಿ, ಆಚಾರ್ಯ ತೋರಿಸಿದ್ರು ಉಪದೇಶ ಅಂತ ಹೇಳಿಬಿಟ್ಟು. ನಚಾಶ್ಚ ಸ್ವಾರ್ಥಯತ್ ಆತ್ಮರ್ಯಾಭಾವ ಶಂಕನೀಯ ನವವಾರಂ ಉಪದೇಶ. ಒಂದ್ಸರ್ತಿ ಹೇಳಿದ್ರೆ ಏನಾಗಬಹುದು, ಒಂದ್ಸರ್ತಿ ಹೇಳಿದರೆ ಇದರಲ್ಲಿ ಬರ್ತದೆ ಐತದೆ, ಪುನರಪಿ ಪಿತರಂ ವರುಣಂ ಪಿತರಂ ಉಪಸಸಾರ. ಭೃಗು ವಾರುಣಿ, ಭೃಗು ಏನು ಮಾಡಿದರು, ಒಂದು ತಂದೆ ಕೇಳಿದರು, ಅಪ್ಪ ನನಗೆ ಅಹೀಹಿ ಬ್ರಹ್ಮ, ನಾನು ಬ್ರಹ್ಮ ಪರಮಾತ್ಮ ಹೇಳಿ ಅಂತ ಕೇಳಿದ್ರು, ಹೇಳ್ಕೊಟ್ರು, ಮತ್ತೆ ಹೋದರು. ಪುನರಪಿ ಪದರಪಿ ಪಿತರಂ ಆಸಸಾರ, ಮತ್ತೆ ಬಂದರು ತಂದೆ ಹತ್ರ, ಅವ್ರು ಹೇಳೋದು ಕೇಳೋದು, ಹೇಳೋದು ಕೇಳೋದು. ಇಲ್ಲೂ ಕೂಡ ಏನಾಗಿದೆ, ಈಗ ಒಂಬತ್ತು ಸರ್ತಿ ಹೇಳ್ತಾರೆ, ಉಪದೇಶನ ಗಟ್ಟಿ ಮಾಡಬೇಕಾಗಿದೆ ಅವರು, ಅದಕ್ಕೆ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಸರ್ತಿ ಹೇಳಿದರೆ ತಾತ್ಪರ್ಯ ಇಲ್ಲದೇ ಇರಬಹುದು. ಒಂದು ಸರ್ತಿ ಕರೆದಿದ್ದಾರೆ ಅನ್ನೋ ಒಂದು ಆದರೆ ಸಿಕ್ಕರು ಮದುವೆ ಬನ್ನಿ ಅಂದರು, ಅಂತ ಸೀರಿಯಸ್ ಏನ ಕರೆದಿಲ್ಲ, ಹೋಗೋದಿಲ್ಲ ಅಂತ. ಏ ಮತ್ತೆ ಮತ್ತೆ ಕರೆದಿದ್ದಾರೆ, ನೀವು ಬಂದಾಗೆಲ್ಲ ಬರೀ ಅಂತಾರೆ, ಏನು ಮಾಡಬೇಕೀಗ. ಅದು ತಾತ್ಪರ್ಯ ಇದೆ ಅಂತ ಅರ್ಥ. ಒಂದು ಸರ್ತಿ ಕರೆದಾಗ ತಾತ್ಪರ್ಯ ಇದನ್ನು ಕರಿಬಹುದು. ತುಂಬ ಸರ್ತಿ ಕರೆದಾಗ ಏನಿರಬೇಕಲ್ಲಿ, ಇದು ಫೋನ್ ಕೊನೆಗೆ ಇಟ್ಬಿಡ್ತೀವಿ, ಹೊರಟಿದ್ದೀರೋ ಇಲ್ಲ ಅಂತೇಳಿ, ಮತ್ತೆ ಮತ್ತೆ ಈಗ ಎಲ್ಲಿದ್ದೀರಿ ಮತ್ತೆ ಫೋನ್ ಮಾಡೋದು. ಇವ್ನು ಬಿಡ ಲಕ್ಷಣ ಇಲ್ಲ ಅಂತ ಹೋಗ್ತಾನೆ, ಇಲ್ಲದೋದ್ ಏನು ಮಾಡ್ತಾರೆ, ಏನಕ್ಕೆ ಅವ್ನು ಕಂಡ ಅಂತ ಕರೆದ, ಕರೆದ ಅಂತ ಇವ್ರು ಒಪ್ಕೊಂಡ ಅಷ್ಟೇ ಹೊರತು ಹೋಗಬೇಕು ಅಂತ. ಒಂಬತ್ತು ಸರ್ತಿ ಹೇಳಿದಾಗ ಏನಿದೆ ಅಂತ ಆಯ್ತಿಲ್ಲಿ, ತಾತ್ಪರ್ಯ ಇದೆ ಅಂತ ಅರ್ಥ. ಪ್ರತಾರಣಮಿತಿ ಸೂಚಯಿತ್ ಉಪದೇಶ ಇತಿ, ನಚ ಸ್ವಾರ್ಥೆ ತಾತ್ಪರ್ಯಾಭಾವ ಶಂಕನೀಯ ನವವಾರಂ ಉಪದೇಶ ಶಕುನಿ ಸೂತ್ರಾದಿ ದೃಷ್ಟಾಂತೈರುಪಪಾದನಾಚ್ಛ. ಶಕುನಿ ಸೂತ್ರ ಒಂದು ದೃಷ್ಟ, ಶಕುನಿ ಅಂದರೆ ಮಹಾಭಾರತ ಶಕುನಿ ಅಲ್ಲ, ಶಕುನಿ ಅಂದರೆ ಯಾರೀತ ಪಕ್ಷಿ ಅಷ್ಟೆ, ಶಕುನಿ ಸೂತ್ರ ಪಕ್ಷಿ, ಅದು ಕಟ್ಟಿದ ಹಗ್ಗ. ಈ ದೃಷ್ಟಾಂತ ಉಪವನ್ನು ಕೊಟ್ಟಿದ್ದ. ಪ್ರಸಿದ್ಧಂ ಹಿ ಅಭ್ಯಾಸೋಪತ್ಯೋ ಅಭ್ಯಾಸ ಉಪಪತ್ಯೋ ತಾತ್ಪರ್ಯಲಿಂಗತ್ವ ಇತ್ಯುಕ್ತಂ ನವಕೃತ್ವ ಸದೃಷ್ಟಾಂತಕ ಇತಿ. ಆಚಾರ ಮಾತಿನೆಲ್ಲ ಬಿಡಿಸ್ತಾ ಹೋಗ್ತಾರೆ. ಇನ್ನೊಂದು ಮಾತಿದೆ, ಅಭ್ಯಾಸ ಉಪಪತ್ತಿ ಉಪಕ್ರಮ ಉಪಸಂಹಾರವು ಅಭ್ಯಾಸ ಪೂರ್ವತಾ ಪರಂ ಅರ್ಥವಾದ ಉಪಪತ್ತಿ ಚ. ಅಭ್ಯಾಸ ಮತ್ತು ಉಪಪತ್ತಿ ಎರಡನ್ನೂ ಏನಂತ ಒಪ್ಕೊಂಡಿದ್ದಾರೆ, ತಾತ್ಪರ್ಯ ಲಿಂಗತ್ವಂ, ತಾತ್ಪರ್ಯ ನಿರ್ಣಾಯಕ ಲಿಂಗ ಅಂತ ಕರೆದಿದ್ದ. ಎಲ್ಲ ಅಕ್ಸೆಪ್ಟೆಡ್ ನಾರಮ್ಸ್. ಅವು ಒಂಬತ್ತನ್ನು ನೋಡಿ ಏಳನ್ನು ನೋಡಿ ಅರ್ಥ ಮಾಡಬೇಕು. ತಾತ್ಪರ್ಯ ನಿರ್ಣಾಯಕ ಮುಖ್ಯವಾಗಿ ಆರು, ಅದರಲ್ಲಿ ಅಭ್ಯಾಸ ಒಂದು, ಉಪಪತ್ತಿ ಒಂದು. ಅದಕ್ಕೆ ಅಭ್ಯಾಸ ನೋಡಿ, ಅಭ್ಯಾಸ ರಿಪಿಟೇಷನ್ ಅಂದರೆ ಅಭ್ಯಾಸ. ಒಂಬತ್ತು ಅಂತ ಹೇಳಿದರೆ ತಾತ್ಪರ್ಯ ಇದೆ ಅಂತ ಅರ್ಥ, ಮತ್ತು ಯುಕ್ತಿಪೂರ್ವಕವಾಗಿ ಹೇಳಿದಾಗ ತಾತ್ಪರ್ಯ ಇದೆ ಅಂತ ಅರ್ಥ. ಅದು ಎರಡು ಇದೆ, ಯುಕ್ತಿ 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 ರೂಪ ನಿರ್ದೋಷೋಪತ್ತಿರ್ ಅನುಮಾನಂ. ಅದು ನವಕೃತ್ವ ಸದೃಷ್ಟಾಂತಕ ಇತಿ. ಯದ್ಯಪಿ ಅಸಂದಿಗ್ಧಾನಿ ಜೀವೇಶ್ವರ ಭೇದೇ ವೇದವಾಕ್ಯಾನಿ ಸಂತಿ ತಥಾಪಿ ಐಕ್ಯಾಸ್ಯ ಆಗಮಸಿದ್ಧ ಆಗಮ ಅಸಿದ್ಧತ್ವಂ ತದ್ವಿರುದ್ಧತ್ಯ ಉಪವಾದಯಿತು ಅಸ್ಯ ವಾಕ್ಯಸ್ಯ ಉದಾಹರಣ. ಆಚಾರ್ಯ ಏನು ಮಾಡ್ಬೋದಾಗಿತ್ತು, ಇಲ್ಲ ಬಿಟ್ಟು ಇದನ್ನ ಯಾಕೆ ತೊಗೊಂಡ್ರೆ ಆಚಾರ್ಯ, ಬೇರೆ ವಾಕ್ಯ ಸುಮರಣ ತೊಗೋಬಾರ್ದಾಗಿತ್ತೆ, ಅದು ಬೇಕಾದಷ್ಟಿದೆ. ಆಚಾರ್ಯ ಯಾವ್ದು ತೊಗೊಂಡ್ಬಿಟ್ರಿ ಈಗ, ಯಾವುದು ಅವನ ಕೋಟ್ ಮಾಡ್ತಾ ತೊಗೊಂಡ್ಬಿಟ್ಟಾಗ ಉಳಿದೆಲ್ಲ ಅಂಡರ್ಸ್ಟು, ಉಳಿದ ಡಾಕ್ಯುಮೆಂಟ್ ಬಗ್ಗೆ ಯೋಚಿಸಿ, ಒಂದೇ ಡಾಕ್ಯುಮೆಂಟ್ ಕಾಂಟ್ರವರ್ಸಿ ಇತ್ತು, ಇವೆಲ್ಲ ಮಾಡಿದ್ರು ಎಲ್ಲರೂ ಗೊತ್ತಿದ್ದರೆ ಹೇಳೋ ನೆಸಿಟಿ ಇಲ್ಲ. ಅದಕ್ಕೆ ಆಚಾರ್ಯ ಯಾವ್ದು ತೊಗೊಂಡಿದ್ದಾರೆ ಈಗ, ಅದೇ ತೊಗೊಂಡಿದ್ದಾರೆ. ಇದು ಸಾಮಾನ್ಯವಾಗಿ ಆಚಾರ ಮಾಡೋ ಉಪಕಾರ ಇದೆ. ಕೆಲವು ಮೇಸ್ಟ್ ಇರ್ತಾರೆ, ಒಳ್ಳೆ ಡಿಫಿಕಲ್ಟ್ ಅಂತ ತೊಗೊಂಡು ಸಾಲ್ವ್ ಮಾಡಿಬಿಟ್ಟು ಹುಡುಗಿ ಭಾರಿ ಉಪಯೋಗ ಆಗಲ್ಲ. ಈಜಿನೇ ಮಾಡ್ತಾರೆ, ಮತ್ತೆ ಮತ್ತೆ ಸಿಂಪಲ್ ಮಾಡಿದಾಗ ಅವೇ ಡಿಫಿಕಲ್ಟ್ ಅದು, ಪಾಪ ಮಾಡ್ತಿರೋದು, ಮತ್ತೆ ಮತ್ತೆ ಮಾಡ್ತಾರೋ ತಲೆ ಕೆಡಿಸ್ಬಿಡೋದು. ಹಾಗೆ ಮಾಡೋದಿಲ್ಲ ಆಚಾರ್ಯ. ಏನು ಮಾಡ್ತಾರೆ, ಡಿಫಿಕಲ್ಟ್ ಅಂತ ಸಾಲ್ವ್ ಮಾಡಿಬಿಟ್ರೆ ಉಳಿದೆಲ್ಲ ಏನಲ್ಲಿಗೆ ಮುಗಿದೋಯ್ತಲ್ಲಿ, ದಾರಿ ಉದ್ದಕ್ಕೆ ಹೇಳೋದು, ಉದ್ದಕ್ಕೆ ಹೋಗ್ತಾ ಇರೋ ಆ ಸರ್ಕಲ್ ಬಂದ ಟರ್ನಿಂಗ್ ಬರುತ್ತೆ, ಬೇರೆ ಕಡೆ ಪ್ರಾಬ್ಲಮ್ ಇಲ್ಲ. ಹೋಗು ಹೋಗು ಅಂತ ಹೇಳ್ತಾ ಎಷ್ಟೊತ್ತು ಹೋಗ್ಬೇಕು ಅವ್ರು, ಹಾಗೆ ಉದ್ದಕ್ಕೆ ಹೋಗ್ತಿರುತ್ತೆ, ಅದು ಪ್ರಾಬ್ಲಮೇ ಇಲ್ಲ, ಸರ್ಕಲ್ ಬಂದ ಪ್ರಾಬ್ಲಮ್ ಬರುತ್ತೆ. ಸೊ ಅತತ್ವಸಿ ತತ್ವಸಿ ವಾಕ್ಯ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಅಂತ ಹಚ್ಕೊಂಡ್ರೆ ಆಚಾರ್ಯನಿಗೆ ಆ ದೃಷ್ಟಾಂತ ಕೊಡಿ. ಯದ್ಯಪಿ ಅಸಂದಿಗ್ಧಾನಿ ಜೀವೇಶ್ವರ ಭೇದೆ ವೇದವಾಕ್ಯಾನಿ ಸಂತಿ, ಬೇಕಾಶ್ ವೇದವಾಕ್ಯಗಳು ಉಂಟು. ತಥಾಪಿ ಐಕ್ಯಸ್ಯ ಆಗಮ ಸಿದ್ಧತ್ವ ತದ್ವಿರುದ್ಧತ್ಯಂತ ಉಭಯೋಪಾದಯಿತು ಅಸ್ಯ ವಾಕ್ಯಸ್ಯ ಉದಾಹರಣ. ಆದರೂ ಕೂಡ ಐಕ್ಯ ಎಂಬುದು ಆಗಮ ಅಸಿದ್ಧ, ಮತ್ತು ಅದಕ್ಕೆ ವಿರುದ್ಧ ಅಂತ ಹೇಳೋದಕ್ಕೋಸ್ಕರವಾಗಿ ಈ ವಾಕ್ಯನೇ ತಗೊಂಡಿದ್ದಾರೆ. ನಾನು ತತ್ವವಸೀತಿ ಪದವಿಚ್ಛೇದ ವಿಚ್ಛೇದೇನ ಸ್ವಯಂ ಸ್ವಯಂ ಜೀವೇಶ್ವರ ಅಭೇದೋಪದೇಶ ಪ್ರಸಿದ್ಧ ತತ್ಕಥಂ ಅಕಾರ ಪ್ರಶ್ಲೇಷೇಣ ಪದಂ ವಿಚ್ಛಿತ್ಯ ಭೇದೋಪದೇಶ ಕಥ್ಯತೆ ಇತ್ಯತಃ ನಚಾಯಂ ಇತಿ. ಅಲ್ರಿ, ಅಲ್ಲಿರೋ ತತ್ವಮಸಿ ಅಂತಿದೆ, ನಾನು ತತ್ವಮಸೀತಿ ಪದವಿಚ್ಛೇದೇನ ಅಯಂ ಜೀವೇಶ್ವರ ಅಭೇದೋಪದೇಶ ಪ್ರಸಿದ್ಧ. ಎಲ್ಲರೂ ಕೂಡ ತತ್ವಮಸಿ ಅಂತ ಇಟ್ಕೊಂಡು ಅಭೇದೋಪದೇಶ ಮಾಡಿಬಿಟ್ಟಿದ್ದಾರೆ. ನೀವೇನು ಮಾಡಿದ್ದೀರಿ? ತತ್ಕಥಂ ಅಕಾರ ಪ್ರಶ್ಲೇಷೇಣ, ಅಕಾರ ಯಾಡ್ ಮಾಡಿದಿರಿ, ಮೊದಲಿಗೆ ಅಕಾರ ಸೇರಿಸಿಬಿಟ್ಟು ಹೇಳಿದ್ದೀರಿ. ಪದಂ ಬಿಚ್ಚಿದ್ದ ಭೇದೋಪದೇಶ ಕಥ ಕಥ್ಯತೆ, ಯಾಕೆ ಹಾಗೆ ಮಾಡಿದಿರಿ ಅಂತ ಪ್ರಶ್ನೆ ಹಾಕ್ಕೊಂಡು ಹೇಳ್ತಾರೆ. ನಚಾಯಮಿತಿ, ನಚಾಯಂ ಅಭೇದೋಪದೇಶ, ಇದು ಅಭೇದೋಪದೇಶ ಅಲ್ಲ. ಯಾತಕ್ಕೆ ನೋಡಿ, ದೃಷ್ಟಾಂತ ನೋಡಿ, ದೃಷ್ಟಾಂತ 9 ದೃಷ್ಟಾಂತಗಳು ಯಾವ ಥರ ಇದೆ ಅಂತ ಕೇಳಿದರೆ, ಯಾವ ರೀತಿ ಬಿಡಿಸ್ಬೇಕು ಅಂತ ಹೇಳೋದಕ್ಕೆ ಹೊರಟಿವೆ ಅಂತ ತೋರಿಸ್ತಾರೆ ಆಚಾರ್ಯ. ನಾಳೆ ಅದನ್ನು ನೋಡೋದು, ಹೇಗೆ ಬಿಡಿಸ್ಬೇಕು, ಹೇಗೆ ದೃಷ್ಟಾಂತ ಇದೆ ಅದೆಲ್ಲ ಬಿಡಿಸಿ ಇದರಿಂದ ಒಂದು ವಾಕ್ಯ ಕೊಟ್ಟ ಮೇಲೆ ಯಾರಿಗೆ ಬಂದು ಆ ಸೇರಿಸಿ ಬಿಡಿಸೋಕ್ಕೂ ಬರುತ್ತೆ, ಸೇರಿಸದೆ ಬಿಡಿಸೋಕ್ಕೂ ಬರುತ್ತೆ. ಟೆಸ್ಟಿವ್ ಏನಾಗ ಅಂತ ಕೇಳಿದ್ರೆ ಉತ್ತರ ಕೊಡ್ತಾರೆ. ಅದರಿಂದ ಸರಿಯಾಗಿ ಇದೆಲ್ಲ ಯಾವುದು ಬರೆಯದಂತ ಓದಬೇಕು. ಅವತ್ತಿನ ಒಂದು ಗುಂಚನ್ ಓದಿದ್ರು ಕೂಡ ಎಷ್ಟೋ ಜ್ಞಾಪಕ ಇರೋದು, ನೆಕ್ಸ್ಟ್ ಡೇ ಓದಿದ್ರೆ ಅಷ್ಟೇ ಇರೋಲ್ಲ. ಆಗಲೇ ಥರ್ಡ್ ಡೇ ಓದಿರೋಂತ ಯಾವುದು ಆಗಿತ್ತ ಪಾಠ ಶುರುವಾಗ ಆಗಿತ್ತಾ ಇರೋದು ಆ ಡೌಟ್ ಬಂದ್ಬಿಡುತ್ತೆ. ಹಾಗಾಗಬಾರ್ದು, ಸೇಮ್ ಡೇ ಓದ್ಬೇಕು. ಅವಾಗ ತಷ್ಟೇ, ಅವಾಗ ಇಂಪಾರ್ಟೆಂಟ್. ಹೌದು ಹೌದು, ಅವಾಗ ನೋಡಿ.